हरि ओम। अज्ञान तिमिरच्छेदं बुद्धि संपत् पदायकं विज्ञान विमलं शांतं विजयाख्य गुरुं भजे। हाँ, इधर बंद कलवा पड़ा। ತಡವಾಗಿ ಬಂದೆ, ಆರು ಹತ್ತಾಗ್ತಾ ಇದೆ, ಆರು ಮುಕ್ಕಾಲಕ್ಕೆ ಬಿಟ್ಟರೆ ಸಾಕ, ಅಲ್ಲಿ ಪ್ರವಚನ ಇದೆ ಅಲ್ಲ ಪಾಪ, ಎಲ್ಲ ನಡ್ಕೊಂಡು ಬರ್ಬೇಕಾಗತ್ತೆ ಪಾಪ ಅವ್ರಿಗೆ, ಮೊದಲನೇ ತಾಳ ಮುಗೀತು, ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ, ಬಾಯಲ್ಲಿ ಆಡಿದರು ಕೋಪದಿಂದಲಿ ಅವನ ಸಾಯ ಬಡಿವರಲ್ಲೋ ಮುಂದೋರದೆ, ಕಾಯಜ ಪಿತನ ಮಹಿಮೆ ಕೇಳಿರೋ ತನ್ನವರು ಕಾಯದಲ್ಲಿ ಪಾಪ ಮಾಡೇ ಮನದಲ್ಲಿ ಉಣಿಪ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ನೋಡಿದ್ವಿ ಏನು ಪಾಪ ಮಾಡ್ತಾ ಇರ್ತೀವಿ ಅನ್ನೋದು ನಿನ್ನೆ ಗೊತ್ತಾಯ್ತು ಅಲ್ವಾ, ಮತ್ತೆ ಹೇಳ ಬಾಯಿಂದ ಬೇಡಲ್ವಾ, ಅಪ್ಪ ಅನಿಸ್ಬಿಡುತ್ತೆ, ಬರದೇ ಇರೋ ಗೊತ್ತಾಗ್ಲಿಲ್ವಾ, ಹೇಳೋಣ. ಯಾಕಂದ್ರೆ ನಾವೇನ್ ಮಾಡ್ತಾ ಇರ್ತೀವಿ, ಏನು ಕೆಲಸ ಮಾಡಿದ್ರು ಕೂಡ ನಾನು 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 ನಾ ಮಾಡಿದೆ ಎಂಬುದು ತಪ್ಪಿಲ್ಲ, ದೇವ ಮಾಡಿಸಿದರೆ ನಾ ಮಾಡಿದೆ ಎಂಬುದು ತಪ್ಪಿಲ್ಲ, ಸರಿಯಾದ ಮಾತು. ದೇವನೇ ಮಾಡಿದ ಅಂಬುದು ತಪ್ಪು, ದೇವನೇ ಮಾಡಿಬಿಟ್ಟ ನಾನೇನು ಮಾಡಿಲ್ಲ ಅಂಬುದು ತಪ್ಪು, ದೇವ ಮಾಡಿಸಿದರೆ ನಾ ಮಾಡಿದೆ ಎಂಬುದು ಸರಿ. ಯಾಕೆ ಅಂದ್ರೆ ಜೀವನದಲ್ಲಿ ಕರ್ತೃತ್ವ ಇದೆ, ಸ್ವಾತಂತ್ರ್ಯ ಇಲ್ಲ, ಇಲ್ಲ ಕರ್ತೃತ್ವ ಇದೆ, ಪ್ರಯತ್ನ ಇದೆ, ಜೀವ ಪ್ರಯತ್ನ ಮಾಡಲೇಬೇಕು, ದೇವರು ಮಾಡಿಸಿದ ಪ್ರಯತ್ನ ಮಾಡಲೇಬೇಕು. ಶಬ್ದಗಳು ನಮಗೆ ಬಹಳ ದೊಡ್ಡ ದೊಡ್ಡ ಬೇಡ, ನಮಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ನೋಡೋಣ. ದೇವರು ಮಾಡಿಸಿದ್ದನ್ನ ನಾವು ಮಾಡೋಣ ಇಷ್ಟೇ, ಇನ್ನೇನಿಲ್ಲ. ಸ್ವತಂತ್ರವಾಗಿ ಇವ ಉಸಿರಾಟವೂ ಆಡಲಾರ ಇಷ್ಟಿದೆ. ಅಲ್ಲಿ ನಾವು ಎರಡು ಮಾಡ್ತಾ ಇದ್ದೀವಿ, ನಿತ್ಯವೂ ಕೂಡ ಮಾಡೋದೇನು ಅಂದ್ರೆ ಕಂಪಲ್ಸರಿಯಾಗಿ ನಮಗೆ ನೋಡಿ, ಹುಡುಗಿದ್ದ ಕಾಲಕ್ಕಿಂತ ನಿಮಗೆಲ್ಲ ಏನೇನು ಹೇಳಿಕೊಟ್ರು, ಮನೆಯಲ್ಲಿ ಕಸ ಬಳಿಯಬೇಕು ಹೇಗೆ ಹೇಳಿಕೊಟ್ರ, ಏನ ಬಳಿಯಲ್ಲ ಅಂದ್ರೆ ಬೈತಾ ಇರ್ತಾರೆ ಹೆಣ್ಣು ಮಗಳು, ನೀನು ನಾಳೆ ಮದುವೆ ಆದ್ರೆ ಕಸ ಬಳಿಯೋದು ಬರೆಯಲ್ಲ ಅಂದ್ರೆ ಹೊಡೆದು ಬಿಡ್ತಾರೆ ಅಂತ ಹೇಳಿ ಕಸ ಬಳಿ ಎಂತ ಎಲ್ಲ ಹೇಳ್ಕೊಟ್ರ. ಹಾಗೆ ಗಂಡಸರಿಗೆ ಸಂಧ್ಯಾ ವಂದನ ಪೂಜಾ ಎಲ್ಲ ಇದು ಮಾಡು ಅದು ಮಾಡು, ಈ ತಂಬಿಗೆ ನೀರು ಆ ತಂಬಿಗೆ ಹಾಕು, ಇದೇ ಸಂಧ್ಯಾ ವಂದನೆ ಎಲ್ಲ ಹೇಳ್ಕೊಟ್ರ ಇಲ್ಲ, ಈ ಬಟ್ಲಾಗ ನೀರು ಆ ಬಟ್ಲ ಹಾಕೋದೆ ಎಲ್ಲ ಹೇಳ್ಕೊಟ್ರು, ಮಾಡ್ತಾ ಇದ್ವಿ ನಾವು. ಹೇ ಮಾಡ್ದಂಗಿದ್ರೆ ಅಪ್ಪ ಅಮ್ಮ ಏ ಸಂಧ್ಯಾನ ಮಾಡಿದ್ದೇ ಇಲ್ಲ, ಏ ಮಾಡಿದ್ ಏ ಮಾಡಿಲ್ಲ ಮಾಡಿ ಮಾಡಿ ಹೊಡೆದು ಹೊಡೆದು ಮಾಡಿದ್ ಮಾಡಿಸ್. ಈ ತರ ಹುಡುಗಿದ್ದಾಗ್ಲಿಂದ ನಮಗೆ ನೋಡು ಏನೇ ಕೆಲಸ ಮಾಡ್ತಾ ಇದ್ರು ಮಾಡಬೇಕು, ನೀನು ದೇವರು ಹೇಳಿದ್ದನ್ನ ಮಾಡಲೇಬೇಕು, ಆದರೆ ಅದು ಸ್ವಾಮಿ ಮಾಡಿಸ್ತಾ ಇದ್ದಾನೆ ಅಂತ ನೆನಲೇಬೇಕು. ಎಲ್ಲಿ ಬೆಳಿಗ್ಗೆ ನೆನೆದಿಯಾ, ರಾತ್ರಿವರ ಹೆಸರಲ್ಲಿ ನೆನೆದಿ ಇಲ್ಲ, ನೆನೆದಿಲ್ಲ, ನೆನೆ 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 ಅಂತ ಹಿಂದೆ ಬಿದ್ದು ಹೇಳಿಕೊಟ್ಟಿದ್ರೆ, ಅದು ಅಭ್ಯಾಸಕ್ಕೆ ಬಂದಿದ್ರೆ ಈ ಹೊತ್ತಿಗೆ ದಿನ ಆಗ್ಲು ಪ್ರತಿಯೊಂದು ಕಾರ್ಯದಲ್ಲೂ ಸ್ವಾಮಿ ನೀ ಮಾಡಿಸಿದ್ದು ನೀ ಮಾಡಿಸಿದ್ದು ನೀ ಮಾಡಿಸಿದ್ದು ಬರ್ತಿತ್ತ, ಇಷ್ಟು ವರ್ಷಗಳು ಮಾಡಲಿಲ್ಲ ಇವಾಗ ಮಾಡಬೇಕಂದ್ರೆ ಬರುತ್ತಾ, ಬರಲ್ಲ, ಬರುತ್ತೆ ಯಾವಾಗ, ಈಗಾದರೂ ಎಚ್ಚರ ತಂದುಕೊಂಡ್ರೆ. ಏನ್ರಿ ಒದ್ದಾಟ ಸುಮ್ಮನೆ, ನಾ ಮಾಡಿದೆ ಅಂದೆ ಸಿಂಪಲ್, ಏನಂತ ತೊಂದರೆ ಏನಿದೆ, ಇಷ್ಟೇನಪ್ಪ ಏನೂ ಅಂದಿಲ್ಲ. ಈಗ ನೋವಾಗುತ್ತೆ ಹೇಳಲಿಕ್ಕೆ, ಆದರೂ ಹೇಳಲೇಬೇಕು ಅಲ್ವಾ, ಗಂಡ ಹೆಂಡತಿ ಇದ್ದಾರೆ, ನೀವೇ ಅಂದುಕೊಳ್ಳಿ, ನೀವು ಅಂದುಕೊಂಡ್ರೆ ಸ್ವಲ್ಪ ರುಚಿ ಜಾಸ್ತಿ ಬರುತ್ತೆ, ಗಂಡ ಹೆಂಡತಿ ಎಲ್ಲ ಇದ್ದೀರಾ, ಯಾರೋ ಒಬ್ಬ ಬಂದ ನೀನಲ್ಲ ನಾನೇ ಗಂಡ ಅಂದ, ಸುಮ್ಮನೆ ಇರ್ತೀರಾ, ಕೊಚ್ಚಿ ಹಾಕ್ಬಿಡ್ತೀರಿ ಅಲ್ವಾ. ಅದೇ ಹೇಳ್ತಾ ಇದ್ದಾರೆ, ಬಾಯಲ್ಲಿ ಆಡಿದರು ಯಾವೊಬ್ಬನ ಬಂದು ನಿಮ್ ನಿಮ್ ಹೆಂಡತಿಯನ್ನು ಹಿಡ್ಕೊಂಡು ನಾನ್ ನಿಮ್ ಗಂಡ ಅಂತ ಹೇಳಿದ್ರೆ ಸುಮ್ನೆ ಇರ್ತೀರಾ? ಬಾಯಲ್ಲಿ ಆಡಿದರು ಕೋಪದಿಂದಲಿ ಅವನ ಸುಮ್ಮನೆ ಅಲ್ಲ ಸಾಯ ಬಡಿವರಲ್ಲೋ ಮುಂದೋರದೆ. ಅವನಿಗೆ ಮತ್ತೇನೋ ಮುಂದೆ ಕಣ್ಣು ಕಾಣಿಸ್ಬಾರ್ದು ಹಾಗೆ ಮಾಡಿಬಿಡ್ತಾರೆ. ಹೌದಾ? ಮತ್ತೆ ಯಾಕ್ರೆ ಅದು ಹೇಳ್ತಾ ಇದ್ದೀರಾ? ನಮ್ಮ ಸ್ವಾಮಿಗೆ ನಿತ್ಯ ನಾವು ಅದು ಮಾಡ್ತಾ ಇದ್ದೇವೆ. ಏನ್ ಮಾಡ್ತಾ ಇದ್ದೇವೆ? ಇಷ್ಟು ಪಾಲಿಶ್ಡ್ ಆಗಿ ಹೇಳ್ತಾ ಇರ್ತೀವಿ ನಾವು. ಭಾವ ಅಲ್ಲ ಅಕ್ಕನ ಗಂಡ ಅಂತ ಏನ್ ಹೇಳ್ತೀವಿ? ನಾನಾಡಿದೆ ಅರ್ಥ ಏನು ಅಂದರೆ, ಏನಾದರೂ ಮಾಡಬೇಕಾದರೆ ಶಕ್ತಿ ಬೇಕಲ್ಲ, ಅದನ್ನ ಸ್ವಾತಂತ್ರ್ಯ ಅಂತ ಕರೀತಾರೆ ಆ ಶಕ್ತಿಯನ್ನ. ಆ ಶಕ್ತಿ ಯಾರಲ್ಲಿದೆ? ದೇವರಲ್ಲಿ ಮಾತ್ರ ಇದೆ. ರಾಯರು ಬಹಳ ಚೆನ್ನಾಗಿ ಹೇಳ್ತಾರೆ ಆಚಾರ್ಯರ ಭಾವವನ್ನ. ಗೀತೆಯಲ್ಲಿ ಬಂತು, ನಿನ್ನ ಚೆನ್ನಾಗಿ ಬಂತು. ಬ್ರಹ್ಮವಿತ್ ದೇವರನ್ನ ತಿಳ್ಕೊಂಡವ ಅಂದ್ರೆ ಏನರ್ಥ ಅಂದ್ರೆ, ಬ್ರಹ್ಮೈವ ಸ್ವತಂತ್ರಮಿತಿ ಜ್ಞಾನಿ. ಬ್ರಹ್ಮೈವ ದೇವರೇನೇ ಸ್ವತಂತ್ರ ಅಂತ ತಿಳ್ಕೊಂಡವ ಬ್ರಹ್ಮವಿತ್ ಅಂದ್ರು. ಅರ್ಥ, ದೇವರಲ್ಲಿ ಮಾತ್ರ ಸ್ವಾತಂತ್ರ್ಯ ಇದೆ. ಇದು ಪರ್ಫೆಕ್ಟ್ ಆಯ್ತಾ? ಜೀವನದಲ್ಲಿ ಚೂರು ಶಕ್ತಿ ಇಲ್ಲ. ಅಂತಹ ಕಾಲಕ್ಕೆ ಈಗ ದೇವ ಎಲ್ಲ ಕೆಲಸ ಮಾಡಿಸ್ತಾ ಇದ್ದಾನೆ, ಅವನಲ್ಲಿ ಸ್ವಾತಂತ್ರ್ಯ ಇದೆ. ಸ್ವಾತಂತ್ರ್ಯ ಅಂದ್ರೆ ಏನು? ದೇವರಿಂದ ಬೇರೇನೋ ದೇವರೇನೋ? ದೇವರ ಗುಣ, ತನ್ನ ಸ್ವಾತಂತ್ರ್ಯ ಗುಣವ ಅಂತಾರೆ. ಗುಣ ಮೆಣಸಿನಕಾಯಿಯ ಗುಣ ಖಾರ, ಖಾರ ಮೆಣಸಿನಕಾಯಿಯಿಂದ ಬೇರೆ ಮಾಡ್ಲಿಕ್ಕಾಗುತ್ತಾ? ಆಗಲ್ಲ. ಹಾಗೆ ದೇವರ ಸ್ವಾತಂತ್ರ್ಯ ದೇವರಿಂದ ಬೇರೆ ಮಾಡ್ಲಿಕ್ಕಾಗಲ್ಲ. ಅಂದ್ರೆ ದೇವರು ಅಂದ್ರೆ ಬೇರೆ ಅಲ್ಲ, ಸ್ವಾತಂತ್ರ್ಯ ಅಂದ್ರೂ ಬೇರೆ ಅಲ್ಲ. ಹೌದಾ? ಸರಿ, ಈಗ ನಮ್ಮ ಹತ್ರ ಬರೋಣ. ನಾವು ಯಾವ ಕೆಲಸ ಮಾಡಲಿಕ್ಕೆ ಶಕ್ತಿ ಇಲ್ಲ, ಸ್ವಾಮಿ ನಮ್ಮಲ್ಲಿ ನಿಂತು ಕೆಲಸ ಮಾಡಿಸ್ತಾ ಇದ್ದಾನೆ. ಆ ಶಕ್ತಿ ಅವಂದು. ನಾವು ದೇವರನ್ನ ಮರೆತು ಮರೆತು ಏನಂದು? ನಾ ಮಾಡಿದೆ ಅಂತ ಬರ್ತಾ ಇಲ್ಲ ಹೇಳ್ರಿ. ಯಾರಾದ್ರೂ ಹೇಳಿದ ಕಾಲಕ್ಕೆ ನಮಗೆ ತಟ್ಟಂತ, ದೇವರು ಮಾಡಿಸ್ತಾ ಇದ್ದಾನ ಅದಕ್ಕೆ ನಾ ಮಾಡಿದೆ ಅಂತ ಬರುತ್ತಾ? ಏನಿರ ನಾನ್ರಿ ಮಾಡಿದ್ದು ಅಲ್ವಾ, ಒಳಗೆ ಕೂತಿರತ್ತದು. ಇಷ್ಟಂದ್ರೆ ಏನಂತರ್ಥ ಅಂದ್ರೆ, ದೇವರಿಲ್ಲದೆ ನಾ ಮಾಡಿದೆ ಅಂತ ಅರ್ಥ. ಹೌದಾ? ನಾನೇ ಮಾಡಿದೆ ಅಂತ ದೇವರು ನೆನಪಿಲ್ದಂಗೆ ನಾ ಮಾಡಿದೆ ಅಂದ್ರೆ ಏನಂತ ಅರ್ಥ? ನನ್ನಲ್ಲಿ ಸ್ವಾತಂತ್ರ್ಯ ಇದೆ ಅಂತ ಅರ್ಥ. ಹೇಳಿಲ್ಲ ಬಾಯಿಂದ, ನಾ ಮಾಡಿದೆ ಅಂದ್ರೆ ನನ್ನಲ್ಲಿ ಸ್ವಾತಂತ್ರ್ಯ ಇದೆ ಅಂತ ಅರ್ಥ. ನನ್ನಲ್ಲಿ ಸ್ವಾತಂತ್ರ್ಯ ಇದೆ ಅಂದ್ರೆ ಏನಂತ ಅರ್ಥ? ಅದು ನನ್ನ ಗುಣವಾಗಿರ್ಬೇಕೋ ಸಪರೇಟ್ ಆಗಿರ್ಬೇಕೋ? ಗುಣವಾಗಿಲ್ಲ, ಸ್ವಾತಂತ್ರ್ಯ ಗುಣ ನನ್ನಲ್ಲಿ ಆ ಗುಣ ಇದೆ ಅಂತ ಒಪ್ಪಿದ್ದಂಗ ಆಯಿತು. ಆ ಗುಣ ಇದ್ರೆ ನನ್ನಿಂದ ಬೇರೇನೋ ನಾನೇನೋ ಅಲ್ವಾ? ನಾವೇ ನಮ್ಮ ಸ್ವಾತಂತ್ರ್ಯ ಗುಣ ಅಂದ್ರೆ ಸ್ವಾತಂತ್ರ್ಯ ನಾನೇ ಅಂದ್ರೆ ಅಲ್ಲೇನಾಯ್ತು ಈಕ್ವೇಶನ್ ಅಲ್ಲಿ? ದೇವರಂದ್ರೆ ಸ್ವಾತಂತ್ರ್ಯ ಈಸ್ ಈಕ್ವಲ್ ಟು ನಾನೇ, ಅಂದ್ರೆ ನಾನೇ ದೇವರು. ಇಷ್ಟು ಅಂದ್ರೆ ಬಹಳ ಪಾಲಿಶ್ ಇಡೋದು. ಆಗಲ್ಲ, ದೇವರಿದ್ದಾರೆ, ಲಕ್ಷ್ಮೀದೇವಿ ಇದ್ದಾಳೆ, ನಾನೇ ದೇವರು ಅಂದ್ರೆ ಅರ್ಥ ಏನು? ನಿನ್ ಹೆಂಡತಿ ಗಂಡ ನಾನೇ ಅಂತ ಅಲ್ವಾ? ಇಂಥ ಮಾತು ನಿತ್ಯ ದೇವರಿಗೆ ನುಡಿತಾ ಇದ್ದೀವಿ ನಾವು ಪಾಲಿಶ್ಡ್ ಆಗಿ. ನಾ ಮಾಡಿದೆ ನಾ ಮಾಡಿದೆ ನಾ ಮಾಡಿದೆ ಅಂತ ಅಹಂಕಾರದಿಂದ ಈ ಮಾತು ಹೇಳಿದಕ್ಕೆ ದೇವರು ನಮ್ಮನ್ನೇನ್ ಮಾಡಬೇಕು? ಕೈಮ ಮಾಡಿಬಿಡ್ಬೇಕಲ್ವಾ? ಆ ಯಾರ ಕಟಕರವನ್ನು ಮಾಡ್ತಾ ಇರ್ತಾನ, ಸರ 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 ಹೊಡಿತಾ ಇರ್ತಾನ, ಹಾಗೆ ನಮ್ಮನ್ನು ಹೊಡಿಬೇಕು ಹಿಡ್ಕೊಂಡು. ಆದರೆ ದೇವರು ಹೇಳುತ್ತಾರೆ, ಪಾಪ ಮಾಡೆ ನೋಯದಲೆ ಕಾಪಾಡತಾ ಇದ್ದಾನಂತೆ. ಅದ್ಯಾಕ್ರಿ ಮಾಡ್ತಾನೆ? ಯಾಕೆ ಸಿಟ್ಟಾಗಿ ಬರ್ತಾ ಇಲ್ಲ ಅಂದ್ರೆ, ಅದೇ ಸಿಚುವೇಶನ್ ಇಟ್ಕೊಳ್ಳಿ. ತಂದೆ ತಾಯಿ ಇದ್ದಾರೆ ಅಂದ್ರೆ, ಇಬ್ಬ ದಂಪತಿಗಳಿದ್ದಾರೆ, ಬೇರೊಬ್ಬನು ಬಂದು ಈ ಮಾತು ಮಾತಾಡಿದ್ರೆ ಕೊಚ್ಚಿ ಹಾಕ್ಬಿಡ್ತಾರೆ. ಮಗನೇ ಅಂದ್ರೆ, ಮಗನೇ ಅಂದ್ರೆ ಹುಚ್ಚು ಹಿಡಿದವ, ಹುಚ್ಚು ಹಿಡಿದಿದೆ. ಆ ಮಗನೇ ಅಂದ ಅಪ್ಪನಿಗೆ ಇಂಥ ಭೀಕರವಾದ ಮಾತು. ಅಪ್ಪ ನೊಂದುಕೊಳ್ತಾನಾ? ನೊಂದುಕೊಳ್ಳಲ್ಲ. ಯಾಕೆ? ಮಗ ಒಳ್ಳೆಯವನೇ, ಹುಚ್ಚು ಹಿಡಿದದ್ದಕ್ಕೆ ಹೀಗ್ ಮಾತಾಡಿದ ಅಂದುಕೊಂಡು ಆ ಅಂದದ್ದಕ್ಕೆ ಅವನನ್ನ ಬಡದಂತೆ ಮಾಡಿ ಹತ್ತಿರ ಕರೆದು ಬಾಯಲ್ಲಿ ಪಾಯಸ ಇಡುತ್ತಾನೆ. ಅಂದದ್ದಕ್ಕೆ ಬಡಿತಾನೆ, ಪಾಯಸ ಇಡುತ್ತಾನೆ. ಹಾಗೆ ಸ್ವಾಮಿ, ಈ ಘೋರವಾದ ಪಾಪದ ಹುಚ್ಚು, ಪಾಪ ಕರ್ಮದಿಂದ ನಮಗೆ ಹುಚ್ಚು ಹಿಡಿದಿದೆ. ಏನು ಗೊತ್ತೋ ಏನು ಗೊತ್ತ ಏನು ಗೊತ್ತಾಗ್ತಾ ಇಲ್ಲ ಅಂತ ಕಾಲಕ್ಕೆ ನಾವು ಹೀಗೆ ನುಡಿತಾ ಇದ್ರೆ ದೇವ ಕ್ಷಮ ಮಾಡಿ ಅಯ್ಯ ಬರ್ರೋ ಅಂತೇಳಿ ನಮ್ಮ ಹೊಟ್ಟೆ ತುಂಬಾ ಅನ್ನ ಹಾಕ್ತಾ ಇದ್ದಾನೆ. ಇಷ್ಟು ದೇವರು ವಿಶೇಷವಾದಂತ ಉಪಕಾರ ಮಾಡುತ್ತಾ ಇದ್ದಾರೆ. ಇಂಥ ಉಪಕಾರಿ ಯಾರಿರ್ತಾರೆ? ಅವನ ಹೆಸರೇನು? ಶ್ರೀನಿವಾಸ ಅಂತ ಹೇಳ್ತಾ ಇದ್ದಾರೆ. ಈ ಅವನಿಯೊಳಗೆ ಎಣಿಸಿದರೂ ಇಂಥ ಉಪಾಯ ಬಲ್ಲಂಥ ದೈವ ಒಂದೂ ಇಲ್ಲ ಅಂತ ಸ್ವಾಮಿ ನಮ್ಮನ್ನು ಕಾಪಾಡುತ್ತಾನೆ ಅಂತ ಹೇಳ್ತಾ ಮುಂದಿನ ತಾಳಕ್ಕೆ ಹೊರಡುತ್ತಾರೆ ಅಲ್ವಾ. ಧರಣಿಯೊಳಗೆ ತನ್ನ ಶರಣರ ಸೌಭಾಗ್ಯ ನಿರಂತರ ಶ್ರುತಿ ತತಿ ಪರಿ ಪರಿಯಿಂದಲೇ ವರ ದೊರದು ಪೇಳಿ ಬೆರಗಾಗುತ್ತಲಿವೆ. ಧರಣಿಯೊಳಗೆ ತನ್ನ ಶರಣರ ಸೌಭಾಗ್ಯ, ಶ್ರೀಹರಿಯ ಶರಣಾಗತರಾದವರ ಸೌಭಾಗ್ಯ. ಯಾರಾದರೆ ಭಗವಂತನಿಗೆ ಹರೇ ನನ್ನ ಸುತ್ತೂ ಇರುವ ಪದಾರ್ಥ, ನನ್ನ ಸುತ್ತೂ ಇರುವ ವ್ಯಕ್ತಿಗಳು, ನನ್ನ ಶರೀರ, ನನ್ನ ಇಂದ್ರಿಯಗಳು, ಮನಸ್ಸು, ಪ್ರಾಣ, ಉಸಿರಾಟ ಎಲ್ಲ ನಿನ್ನ ಅಧೀನ ಹರಿಯೇ, ನೀ ಮಾಡಿಸಿದರೆ ಉಂಟು ಇಲ್ಲದಿದ್ರೆ ಇಲ್ಲ ಅಂತ ಮನಸ ವಾಚ ಕಾಯ ಶ್ರೀಹರಿಯನ್ನೇ ನಂಬಿ ಅವನ ಪಾದಕ್ಕೆ ಯಾರು ಎರಗ್ತಾರೋ ಅವರನ್ನ ಶರಣರು ಅಂತ ಕರೀತಾರೆ. ಅಂಥ ಶರಣರಿಗೆ ಬರುವಂಥ ಏನು ನಿರಂತರ ಬರುವ ಸೌಭಾಗ್ಯ, ಅವರಿಗೆ ನಿರಂತರ ಸೌಭಾಗ್ಯ ಬರ್ತಾ ಇರುತ್ತಂತೆ. ಏನ್ರಿ ಸೌಭಾಗ್ಯ ಅಂದ್ರೆ ಬ್ಯಾಲೆನ್ಸು ಅದು ಇದು ಯಾವುದು ಅಲ್ಲ, ಅದು ದೇವರು ಕೊಟ್ಟೇ ಕೊಡ್ತಾರೆ. ಇದೇನಿದೆ ಗೊತ್ತಾ, ಈ ನಾವು ಕೇಳೋ ಸೌಭಾಗ್ಯ ಎಲ್ಲ ಲಿಸ್ಟ್ ಇರುತ್ತಲ್ಲ, ಹಿಟ್ ಲಿಸ್ಟ್ ಎಲ್ಲ ಇಟ್ಕೊಂಡಿರ್ತೇವೆ ಅದು ಬೇಕು ಇದು ಬೇಕು ಅಂತ. ಅವರಿಗೆ ಹೇಗೆ ಅಂದ್ರೆ ಮನೆಯಲ್ಲಿ ಕಸ ಇರುತ್ತೆ, ಆ ಕಸ ತಗೊಂಡು ಹೊರಗೆ ಹಾಕ್ತೀವಿ ನಾವು, ಕಸ ತಗೊಂಡು ಹೊರಗೆ ಹಾಕ್ತೀವಿ, ಅದರಲ್ಲಿ ಬೇಡದ್ದೆಲ್ಲ ಕೂತಿರುತ್ತೆ ನಮಗೆ ಬೇಡದ್ದು, ಅದು ಹಾಕಿ ಬೇಕಾದ್ರೆ ಹೊರಗಿಟ್ಟು ನೋಡಿ ಠಕ್ ಅಂತ ಹೊತ್ಕೊಂಡು ಹೋಗ್ಬಿಡ್ತಾರೆ. ಯಾಕೆ ಅವರಿಗೆ ಬೇಕಾಗಿದ್ದೇನೋ ಕೂಸಿರುತ್ತೆ ಅದರಲ್ಲಿ, ಒಂದು ಬೋಲ್ಟೋ ನಟ್ಟೋ ಯಾವುದೋ ಅದೋ ಇದೋ ಏನೋ ಬಿಸಾಡಿರ್ತೀವಿ ಅದು ಹೊತ್ಕೊಂಡು ಹೋಗ್ತಾರೆ. ಹಾಗೆ ದೊಡ್ಡವರು ರಾಯರು ಎಲ್ಲರ ಹತ್ರ ಹೋದರೆ ಅವರಿಗೆ ಬೇಡದ್ದು ಕಸ ಪಕ್ಕಕ್ಕೆ ಇಟ್ಕೊಂಡಿರ್ತಾರೆ. ನಾವರ ಹತ್ರ ಹೋಗಿ ಸ್ವಲ್ಪ ಕಸ ಕೊಡಿ ಕಸ ಕೊಡಿ ಕಸ ಕೊಡಿ ಅಂತ ಕೇಳ್ತಾ ಇರ್ತೀವಿ ನೋಡಿ. ಸೇಮ್ ಕಸ ಹೊತ್ಕೊಂಡು ಹೋಗ್ತಾರಲ್ಲ ಆ ತರ ನಾವು ಹೋಗ್ತೀವಿ ರಾಯರ ಹತ್ರ, ನೋಡ್ತಾರ ರಾಯರು ಸ್ವಲ್ಪ ಸುತ್ತ ಹಾಕಿ ಸುತ್ತ ಹಾಕಿದ ಮೇಲೆ ಒಂದು ಪ್ಯಾಕೆಟ್ ಇಡ್ತಾರೆ ಹೊರಗೆ, ನಾವು ಹೊತ್ಕೊಂಡು ಹೋಗ್ಬಿಡ್ತೀವಿ ಅಷ್ಟೇ. ಅನಿಷ್ಟ ಪುಣ್ಯ ಅವರಿಗೆ ಬೇಡದ್ದದು. ಯಾಕಪ್ಪ ಅಂದ್ರೆ ಅದರಿಂದ ಕಸವೇ ಬರುತ್ತೆ, ಬೇಕಾದಷ್ಟು ಕಸ ಅಂದ್ರೆ ಮನೆ ಅದು ಇದು ಎಲ್ಲ ಬರುತ್ತೆ. ರಾಯರ ಪಾಲಿಗೆ ಅದು ಕಸ, ದೇವರೇ ಸಾಕು ಆನಂದ ಭರಿತವಾಗಿರ್ತಾರೆ. ನಮಗೆ ಬೇಕಾಗಿದ್ದೇ ಕಸ, ರಾಯರು ಬೇಕಾಗಿಲ್ಲ, ಅವ್ರ ಜ್ಞಾನ ಬೇಕಾಗಿಲ್ಲ. ಎಲ್ಲಿ ರಾಯರ ಹತ್ರ ಹೆಚ್ಚುತ್ತೆ ನಿಂತರೆ ಅವ್ರು ಮತ್ತು ಪುಸ್ತಕ ಓಪನ್ ಮಾಡ್ತಾರೋ ಅಂತ ಹೇಳಿ ರಾಯರ ಹತ್ರ ಹೆಚ್ಚು ನಿಂತಲ್ಲ, ಅಲ್ಲಿ ಪುರಾಣ ಹೇಳಿಸ್ಬಿಡ್ತಾರೋ ಎಲ್ಲಿ ಕಾಟ ಕೊಡ್ತಾರೋ ರಾಯರು ಅಂತ ಜಸ್ಟ್ ದರ್ಶನ. ಅವ್ರ ಪಂಚಾಮೃತ ಕಾಲಕ್ಕೂ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗ್ತೀವಿ. ಮೊದಲಿನ ನಿಂತರೆ ಏನು ಐದು ಅಮೃತಗಳು ಹಾಕ್ಬೇಕು ರಾಯರ ಮೇಲೆ, ಅಷ್ಟೊತ್ತು ನಿಲ್ಲಬೇಕು. ಲಾಸ್ಟ್ ಮೂಮೆಂಟ್ ಹೋಗಿ ಅಲ್ಲಿ ಪಂಚಾಮೃತ ತಗೊಂಡು ಕುಡಿದು ಮಂತ್ರಾಕ್ಷ ತಗೊಂಡು ಇಮ್ಮಿಡಿಯೇಟ್ ಗೆಟ್ ಔಟ್, ಅದಕ್ಕೆ ಹೇಳ್ತಾ ಇದ್ದಾರೆ. ಹಾ, ಜ್ಞಾನಿಗಳಾದ ಈ ತರ ನಾವು ಕೂಡ ಇಲ್ಲಿ ಯಾವಾಗ್ಲೂ ಕೂಡ ನಮ್ಮಲ್ಲಿ ಒಂದು ದೊಡ್ಡ ರೋಗ ಕೂತಿರುತ್ತೆ. ಭಾಗವತ ಕೇಳ್ತೀವಿ, ಎಲ್ಲ ಕೇಳ್ತೀವಿ, ಕೇಳಿದ ಮೇಲೆ ದೊಡ್ಡವರ ಚರಿತ್ರೆ ಹೇಳಿ ಹೀಗೆ ಹೀಗೆ ಅಂದ್ರೆ ಹೌದ್ರಿ ಅವರೆಲ್ಲ ಹಾಗೆ ಮತ್ತೆ ನಾನು ಹೀಗೆ. ಯಾಕೆ ಆ ದೊಡ್ಡವರ ಲಕ್ಷಣ ರೀ, ನಾವೆಲ್ಲ ದೊಡ್ಡವರು ಆಗ್ಬಿಟ್ರೆ ಅವ್ರು ದೊಡ್ಡವರು ಅಂತ ಹೇಗೆ ಕರೀತಾರೆ? ಅದಕ್ಕೆ ಅವ್ರು ಹಾಗೆ ಇರಬೇಕು ನಾವು ಹೀಗೆ ಇರಬೇಕು ಅಂತ ಭಾಗವತಲ್ಲಿ ದೊಡ್ಡವರ ಕುರಿತು ಹೇಳಿದ್ದೆ. ಯಾಕೆ ನಾವು ಚೂರು ಬೆಳೆಯಬೇಕು, ನಮಗೂ ಆ ಸೌಭಾಗ್ಯ ಬರಬೇಕು. ಏನೀ ಸೌಭಾಗ್ಯ ಅಂತ ಕರೀತಾರೆ ಅಂದರೆ ಆ ಸ್ವಾಮಿಯ ಮೇಲೆ ಅಂಟು. ಅಂಟು ಅಂದರೆ ಆಂಗ್ಲದಲ್ಲಿ ಅಫೆಕ್ಷನ್, ದೇವರ ಮೇಲೆ ಅಫೆಕ್ಷನ್ ಬರಬೇಕಂತೆ. ಆ ಅಫೆಕ್ಷನ್ ಬಂದ್ರೆ ಅದು ಸೌಭಾಗ್ಯ, ಅದು ನಿರಂತರ ಬರತಾ ಇರುತ್ತಂತೆ. ಆ ಬರುವಂತಹ ನಿರಂತರ ಬರುವಂತಹ ಸೌಭಾಗ್ಯವನ್ನ ಶ್ರುತಿ ತತಿ ಪರಿ ಪರಿಯಿಂದಲಿ ವರದು ವರದು ಬೇಳಿ ಬೆರಗಾಗುತ್ತಲಿವೆ. ಆ ಭಗವಂತನ ಶರಣಾಗತರಾದವರಿಗೆ ಆ ಬರುವಂತಹ ಸೌಭಾಗ್ಯವನ್ನ ವರ್ಣಿಸಿ ವರ್ಣಿಸಿ ವೇದ ಶಾಸ್ತ್ರಗಳೆಲ್ಲ ಆಶ್ಚರ್ಯ ಪಡ್ತಾ ಇವಂತೆ. ಅಪ್ಪ ಹೇಗೆ ಆ ಸ್ವಾಮಿ ಕೊಡುತ್ತಾನೆ, ಆ ಭಕ್ತರಿಗೆ ಎಂಥ ಭಾಗ್ಯ ಕೊಡುತ್ತಾನೆ ಎಂಬುದು ಹೇಳ್ತಾ ಇದ್ದಾರಂತೆ. ಸುಮ್ಮನೆ ಹೇಳ್ತಾ ಇದ್ದೀರಾ ಅಂತ ಭಾಗ್ಯ ಎಕ್ಸಾಂಪಲ್ ಒಂದು ಕೊಡಿ, ನಾವು ಕೇಳಲಿಕ್ಕೆ ಶುರು ಮಾಡ್ತೀವಿ ಅಲ್ವಾ. ಬೇಕು ಅಂದ್ರೆ ತುಂಬಾ ಕಷ್ಟ ಬಂದಿದೆ, ತುಂಬಾ ಕಷ್ಟ ಬಂದಿದೆ. ಆ ಕಷ್ಟ ಬಂದಾಗ ಸಾಮಾನ್ಯ ಹೋಗೋದು, ನಮ್ಮವ್ರ ಹತ್ರ ಹೋಗ್ಲ, ಇನ್ನೊಬ್ರ ಹತ್ರ ಹೋಗ್ಲ, ಯಾರು ಬರ್ತಾರೆ, ಏನು ಬರ್ತಾರೆ, ಯಾರಿಗೆ ಫೋನ್ ಮಾಡ್ಲಿ, ಇದೇ ಕೂತಿರುತ್ತೆ ನೋಡ್ರಿ. ಹೌದಾ? ಅಂತ ಕಾಲಕ್ಕೆ ನಮಗೆ ಥಟ್ಟನೆ ತಲೆಯಲ್ಲಿ ಹೊಳೆದರೆ ಆ ಸ್ವಾಮಿ ಇದ್ದಾನೆ, ಅವನ ಕಾಲು ಹಿಡಿಯೋಣ, ಇವರೆಲ್ಲರನ್ನ ಯಾಕೆ ಅಂತ ಆಲೋಚನೆ ಬರಲ್ಲ. ಬಂದು ಅವನ ಪಾದ ಸ್ಮರಣೆ ಮಾಡಿದಾಗ ಇನ್ನು ಆ ಕಂಡೀಷನ್ ಹೇಗಿರಬೇಕು ಅಂದ್ರೆ ನೋಬಡಿ ವಿಲ್ಕಮ್, ಯಾರು ಬರಬಾರದು. ಯಾರು ಫೋನ್ ಮಾಡಿದ್ರು ಕಟ್ ಮಾಡ್ತಾ ಇರ್ತಾರೆ, ಸಿಗ್ನಲ್ ಇಲ್ಲ ಅಂತ ಬರ್ತಾ ಇರುತ್ತೆ, ಬಿಜಿ ಅಂತ ಬರ್ತಾ ಇರುತ್ತೆ ಫೋನ್ ಅಲ್ವಾ, ನಮಗೆ ನಾಟ್ ರೀಚಬಲ್, ನಾಟ್ ರೀಚಬಲ್ ಅಂತ ಇರ್ತಾ ಇರತ್ತದು. ಯಾಕೆ ಬೇಕಾದವರೆಲ್ಲ ನಾಟ್ ರೀಚಬಲ್ ಆಗ್ಬಿಡ್ತಾರೆ. ಅವಾಗ ಅವನೊಬ್ಬನೇ, ಅವಾಗ ಇನ್ನ ನೋಡಿ ದೇವ್ರ ನೆನಪಾಗಲ್ಲ ಅಂತ ಸ್ಥಿತಿಯಲ್ಲಿ ಕೂಡ ಸೂಸೈಡ್ ಮಾಡ್ಕೊಳ್ತಾರಷ್ಟೇ ಹೊರತು ದೇವ್ರ ನೆನೆಸಲ್ಲ. ಯಾಕೆ? ಯಾರೂ ಇಲ್ಲ, ಯಾರೂ ಇಲ್ಲ, ಯಾರೂ ಇಲ್ಲ ಅಂತಾನೆ ಸಾಯ್ತಾರೆ. ಒಬ್ಬ ಇದ್ದಾನೆ ಎಂಬ ಎಚ್ಚರವೇ ಬರಲ್ಲ. ಅವ ಕೊಟ್ಟರೆ ಇದ್ದಕ್ಕಿದ್ದಂತೆ ಆತನ ನೆನಪಾದರೆ, ಸ್ವಾಮಿ ನೀನಿದ್ದೀಯಾ, ಉದ್ಧಾರ ಮಾಡೋ ಮಾಡೋ ಅಂತ ಕೇಳಿಕೊಂಡಾಗ ಅವನೇ ಯಾರೋ ಒಬ್ಬರ ರೂಪದಲ್ಲಿ ಥಟ್ಟನೆ ಬಂದು ನಮ್ಮನ್ನ ಕಾದಾಗ ಆಗ ನಮ್ಮ ಮನಸ್ಸಿಗೆ ಎಷ್ಟು ಆನಂದ ಉಕ್ಕೇರುತ್ತೆ. ಎಲ್ಲ ನಿನ್ನ ಮರೆತು ಸುಮ್ಮನೆ ಇವರಿಗಾಗಿ ಒದ್ದಾಡಿದನಲ್ಲ, ನೀನಯ್ಯ ಕಾಯುವವ ಅಂತ ಮನಸ್ಸಲ್ಲಿ ಆನಂದ ಉಕ್ಕೇರಲ್ಲ. ಇಂಥದ್ದು ಏನು ಅಸಂಖ್ಯಾತವಾಗಿ ನಡೀತಾ ಇರುತ್ತೆ ಭಕ್ತರ ಆ ಒಂದು ಜೀವನದಲ್ಲಿ. ತಿರುಪತಿ ಕುರಿತೆ ಕೇಳ್ತಾ ಇದ್ವಲ್ಲ, ಅಲ್ಲಿದ್ದವ್ರ ಕುರಿತೆ ಹೇಳಿದ್ರೆ ಆಯ್ತು. ಸುಮ್ಮನೆ ಪ್ರಾಕ್ಟಿಕಲ್ ಎಕ್ಸಾಂಪಲ್ ಇಲ್ಲದಿದ್ರೆ ಇದು ಅರ್ಥ ಆಗಲ್ಲ. ಸುಮ್ಮನೆ ಒಣ ಹೇಳ್ಕೊಂಡು ಹೋಗೋದು, ನೀವು ಚೂರು ಜೊಂಪಿನಲ್ಲಿ ಕೇಳಿ ಹೋಗ್ತಾ ಇರ್ತೀರ, ನಾ ಒಂದೇ ಹೇಳ್ತಾ ಇದ್ರೆ ಏನ್ ಬರುತ್ತೆ ನಿಮಗೆ, ಜೊಂಪೆ ಬರುತ್ತೆ, ಅರ್ಥ ಆಗಲ್ಲ. ಅದಕ್ಕೆ ಹುಚ್ಚಾಚಾರ್ಯರು ಅಂತ, ಪಾಂಡುರಂಗಿ ಹುಚ್ಚಾಚಾರ್ಯರು ಅಂತ ತಿರುಪತಿಯಲ್ಲಿ ಇಂದಿರೇಶ್ ಅಲ್ವಾ. ಸ್ವಾಮಿಯ ಕರುಣೆ ಅವರ ಮೇಲೆ ಅಪಾರ. ಅವರ ತಿರುಪತಿಯಲ್ಲಿದ್ದು ಛತ್ರ ನಡೆಸ್ತಾ ಇದ್ರು, ಬಂದವರಿಗೆಲ್ಲ ಅನ್ನದಾನ ಅದ್ಭುತವಾಗಿ ಬ್ರಹ್ಮೋತ್ಸವದಲ್ಲಿ ಅದ್ಭುತವಾಗಿ ಮಾಡ್ತಾ ಇದ್ರು. ಅವರು ಅವ್ರನ್ನ ಯಾಕೆ ಅಷ್ಟು ನೆನೀತೀರಾ ನೀವು ಅಂತ ಕೇಳಬಹುದು. ತುಂಬಾ ಸಲ ನಾನು ಹೇಳ್ತಾ ಇರ್ತೇನೆ, ಯಾಕೆ ಅಂದ್ರೆ ಅವರ ಛತ್ರದಲ್ಲಿ ಶ್ರೀನಿವಾಸ, ಶ್ರೀಭೂ ಸಮೇತ ಶ್ರೀನಿವಾಸ ಇದ್ದಾನೆ. ಆ ಶ್ರೀನಿವಾಸ ಒಬ್ಬನೇ ಇದ್ದ ಅವರ ಹತ್ರ, ಪಾಪ ಹೆಂಡತಿಯರಿದ್ದಿಲ್ಲ. ಅವರಿಗೆ ಸ್ವಪ್ನದಲ್ಲಿ ಹೇಳಿದ, ನಂಗೆ ಮದುವೆ ಮಾಡು ಮದುವೆ ಮಾಡು ಅಂತ ಕೂತ್ಕೊಂಡಂತೆ ಹುಚ್ಚಾಚಾರ್ಯರಿಗೆ. ನಿನಗೆ ಎಲ್ಲಿಂತಾರಲ್ಲಪ್ಪ ಹೆಂಡತಿಯರು, ಎಲ್ಲಿದ್ದಾರೆ ಇನ್ನಂದವರು ಅಂತ ಕೇಳಿದರೆ, ಅಲ್ಲಿ ಒಂದು ಕಡೆ ಅಂಗಡಿಯಾಗಿ ಕೂತಿದ್ದಾರೆ, ಆ ಪ್ರತಿಮೆಗಳು ಅಂಗಡಿಯಲ್ಲಿವೆ ಅಂತ ಹೇಳಿದ್ರೆ, ಯಾರು ತರಬೇಕು, ಎಲ್ಲಿಂದ ತರ್ತಾರೆ, ಏನು ಅಂದ್ರೆ ನೀನೇನು ಇದು ಮಾಡಬೇಡ, ಅವ್ರು ತರ್ತಾರೆ. ಒಬ್ಬರಿಗೆ ಸ್ವಪ್ನ, ಸ್ವಪ್ನದಲ್ಲಿ ಅಪ್ಪ ನನ್ನ ಹೆಂಡತಿಯರಿಬ್ಬರು ಅಂದ್ರೆ ಆ ಪ್ರತಿಮಾ ಎರಡು ನಮ್ಮವರು ಬರ್ತಾರೆ, ಅದರಲ್ಲಿ ಆ ಪ್ರತಿಮೆಗಳೆರಡು ಆ ಅಂಗಡಿಯಲ್ಲಿ ಕೂತಿವೆ, ನೀ ಅಂಗಡಿಯವನ ಹತ್ರ ಹೋಗು ಅಂತ ಸ್ವಪ್ನ. ಆ ಅಂಗಡಿಯವನಿಗೆ ಇವರ ಮುಖ ತೋರಿಸಿ ಸ್ವಪ್ನದಲ್ಲಿ ಇವರು ಬರ್ತಾರೆ, ಆ ಎರಡು ಪ್ರತಿಮಾ ಕೊಡು ಅಂತ. ಆ ಎರಡು ಪ್ರತಿಮಾ 5 ವರ್ಷಗಳಿಂದ ಅಟ್ಟದ ಮೇಲೆ ಹಾಗೆ ಕೂತಿವೆ, ಯಾರೂ ತಗೊಂಡಿಲ್ಲ, ಏನೂ ಮಾಡಲಿಲ್ಲ. ಇವರು ಹೋದ ಕೂಡಲೇ, ಅಪ್ಪ ಹೀಗೆ ಇನ್ನ ಸ್ವಪ್ನ ಅಂತ ಹೇಳಿಲ್ಲ, ಸ್ವಾಮಿ ತಗೊಳ್ರಿ ಅಂತ ಕೊಟ್ಟು ಕಳಿಸಿದ್ದೆ. ಶಾಕ್ ಅಂದ್ರೆ ಹೇಗಿರುತ್ತೆ ಅಲ್ವಾ? ಆಯಿತು. ಆಗ ಆ ಪುಣ್ಯಾಹ ವಾಚನ ಮಾಡಿಸಿ, ಪ್ರತಿಮಾ ಶುದ್ಧ ಮಾಡಿ, ಪ್ರತಿಮಾದಲ್ಲಿ ಆವಾಹನ ಮಾಡಿಸಿ, ವಿಶೇಷವಾಗಿ ಆ ಪ್ರತಿಮೆಗಳನ್ನ ಊರಿನಿಂದ ಪೆನುಗೊಂಡದಿಂದ ವಿಶೇಷವಾಗಿ ಮೇಳ ತಾಳಗಳಿಂದ ನಡ್ಕೊಂಡು ಹೋಗಿದ್ದಾರೆ ತಿರುಪತಿಗೆ ಪ್ರತಿಮೆಗಳನ್ನು ಹೊತ್ತುಕೊಂಡು. ಇವರು ಹೆಣ್ಣಿನ ಕಡೆಯವರು, ಹುಚ್ಚಾಚಾರ ಗಂಡಿನ ಕಡೆಯವರು, ಇಬ್ಬರು ಸೇರಿ ಮದುವೆ ಮಾಡಿದರು. ಹೌದಮ್ಮ, 10 ದಿನ ಮದುವೆ ಮಾಡಿದರು. ಆ ಹೆಣ್ಣಿನ ಕಡೆ ಕೂತವರು ಯಾರು ಗೊತ್ತಾ ಅಂದ್ರೆ, ನನ್ನ ತಾಯಿಯ ಮುತ್ತಾತ. ಅದಕ್ಕೆ ಕನೆಕ್ಷನ್ ನಮಗೆ. ಅವರು ಮನೆಯಲ್ಲಿ 50 ಜನ ವಿದ್ಯಾರ್ಥಿಗಳನ್ನಿಟ್ಟುಕೊಂಡು ನಿತ್ಯ ಸುಧಾಪಾಠ ಹೇಳ್ತಾ ಇದ್ರಂತೆ. ವಿದ್ಯಾರ್ಥಿಗಳು ಅಂದ್ರೆ ಆಗಿನ ಕಾಲದಲ್ಲಿ ಬರೀ ಬ್ರಹ್ಮಚಾರಿಗಳಲ್ಲ, ಮದುವೆ ಆದವರೆಲ್ಲ ಸಂಸಾರಗಳ ಸಮೇತ, ಸಂಸಾರಗಳ ಸಮೇತ ಅವರಿಗೆಲ್ಲ ಊಟ ಹಾಕಿ ನಿತ್ಯ ಸುಧಾಪಾಠ ಮಾಡ್ತಾ ಇದ್ರಂತೆ. ಅವರಿಗೆ ಸ್ವಪ್ನ ಆಗಿ ಕರ್ಕೊಂಡು ಹೋದದ್ದು, ಇವರು ಅಲ್ಲಿ ಬಂದ್ರು, ಮದುವೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅಂತ ಹುಚ್ಚಾಚಾರ್ಯರು ನಿಯಮ ಇಟ್ಟುಕೊಂಡಿದ್ರು. ಏನಂತ, ಬಂದ ಬ್ರಾಹ್ಮಣರಿಗೆ ಅವರು ಬೇಡಿದ್ದನ್ನ, ಅವರು ಬೇಡಿದ್ದಲ್ಲ, ಇವರೇ ಕೇಳ್ತಾ ಇದ್ರು, ನಿಮಗೇನು ಬೇಕು ನಾಳೆ ಊಟಕ್ಕೆ ಅಂತ ಕೇಳಬೇಕು. ಕೇಳಿದ್ರೆ ಅವ್ರು ಹೇಳಬೇಕು, ಹೇಳಿದ್ದನ್ನ ಮಾಡಲೇಬೇಕಲ್ಲಿ. ಅಂದ್ರೆ ಬಂದದ್ದು ಸ್ವಾಮಿ. ಆ ಸ್ವಾಮಿ ಇವರಲ್ಲಿ ಏನು ಬಯಕೆ ಕೊಟ್ಟಿರ್ತಾನೋ ಗೊತ್ತಿಲ್ಲ, ಆ ಕಾಲಕ್ಕೆ ತಕ್ಕಂತೆ ಅದು ಪೂರ್ಣ ಮಾಡುವುದೇ ದೇವರ ಪೂಜಾ. ಅವರವರ ಮನದ ಅಭಿಲಾಷೆ ಸಲ್ಲಿಸುವುದು ಮಹಾಯಜ್ಞ ಹರಿಪೂಜೆ. ಪ್ರಾಕ್ಟಿಕಲೇ ಅದು, ಇಂಪ್ಲಿಮೆಂಟೇಷನ್ ಅದು. ಅಂತ ಮಹಾನುಭಾವರು ಒಂದು ಸಲ ಬಂದ ಬ್ರಾಹ್ಮಣರಿಗೆ ಕೇಳಿದ್ರು, ಏಕಾದಶಿ ರಾತ್ರಿ ಬಂದಿದ್ದಾರೆ, ಏಕಾದಶಿ ರಾತ್ರಿ ಬಂದ್ರೆ ಅವರಿಗೆ ಕೇಳಿದ್ರು, ಏನಾಗ್ಬೇಕು ನಿಮಗೆ ನಾಳೆ ಬೆಳಿಗ್ಗೆ ಅಡಿಗೆ? ಅವರು ಸುಮ್ಮನೆ ಇರಬೇಕಾ? ನೋಡಿ ನಮ್ಮಲ್ಲಿ ಸ್ವಲ್ಪ ಈ ಬೇರೆ ಎಲ್ಲ ಇರ್ತಾರೆ. ಏನು ಕರ್ನೂಲ್ ಶ್ರೀನಿವಾಸ್ ಚಾರು ವಾಟ್ಸಪ್ ಅಲ್ಲಿ ಪ್ರವಚನ ಕಳಿಸ್ತಾ ಇದ್ದಾರೆ, ಗ್ರೂಪ್ ಅಂತ ಕ್ರಿಯೇಟ್ ಮಾಡಿದ್ರು. ಮಾಡಿದರೆ ಅದರಲ್ಲಿ ಎಲ್ಲ ಫೋಟೋಗಳು ಅವು ಇವು ಎಲ್ಲ ಹಾಕ್ತಾ ಇರ್ತಾರೆ. ಮಾರ್ಕೆಟ್ ತರ ಆಗ್ಬಿಡುತ್ತೆ ಗ್ರೂಪ್ ಅದು, ಎಲ್ಲ ಫೋಟೋಗಳು ಎಲ್ಲ ಮೆಸೇಜ್ಗಳು ಹಾಕ್ಬಿಟ್ರೆ ನಾವು ಹಾಕೋ ಮೆಸೇಜ್ ಯಾರು ಕಾಣಿಸಲ್ಲ. ಅಷ್ಟೇ ಅಲ್ಲ, ಒಬ್ಬರೇನ್ ಮಾಡಿದ್ರು ಅಂದ್ರೆ ಅಶ್ವಿನಿ ಹೇರ್ ಆಯಿಲ್ ಅಡ್ವರ್ಟೈಸ್ಮೆಂಟ್ ಕಳಿಸ್ಬಿಟ್ರೆ ಇದೆ ಸೇವ್ ಮಾಡಿಟ್ಟಿದ್ರು. ಇಲ್ಲ ದೇವರ ಒಂದು ಇದಕ್ಕೆ ಮಾಡಬೇಕು ಅಂತ ಗ್ರೂಪ್ ಕ್ರಿಯೇಟ್ ಮಾಡಿದ್ರೆ ಅದನ್ನು ಹಾಕ್ಬಿಡ್ತಾ ಇದೆ. ಇನ್ನೊಬ್ಬರು ಏನೇನು ಶೇಕ್ಸ್ಪಿಯರ್ ಹೀಗೆ ಹೇಳ್ತಾನೆ ಅದು ಇದು ನಾನಾ ಕಸ ಎಲ್ಲ ಹಾಕ್ತಾ ಇದ್ದಾರೆ. ಅದಕ್ಕೆ ನಮ್ಮನ್ನ ಹೇಳಿದೆ, ದಯವಿಟ್ಟು ಇದರಲ್ಲಿ ಯಾರು ಯಾವ ಮೆಸೇಜು ಹಾಕಬೇಡಿ, ದಯವಿಟ್ಟು ನಂದು ಮಾತ್ರ ಬರ್ತಾ ಇರಲಿ, ನಾನೇನೋ ದೇವರದ್ದೊಂದು ಹೇಳಿ ಸೇವಾ ಮಾಡಬೇಕು ಅನ್ಕೊಂತಾ ಇದ್ದೀನಿ, ದಯವಿಟ್ಟು ಅದಕ್ಕೆ ತೊಂದರೆ ಕೊಡಬೇಡಿ, ಯಾವ ಮೆಸೇಜ್ ಹಾಕಬೇಡಿ, ನಮಸ್ಕಾರವೂ ಮಾಡಬೇಡಿ, ತಿರಸ್ಕಾರವೂ ಮಾಡಬೇಡಿ, ಕೇಳಿದರೆ ಸಾಕು. ಇನ್ನು ಮಾತಾಡಲಿಕ್ಕೆ ಇನ್ನೊಂದು ಐಡಿ ಇದೆ, SS ಆಚಾರ್ ಕರ್ನೂಲ್ ಅಂತ ನನ್ನ ಮುಖನೇ ಇರುವಂತ ಒಂದು ಐಡಿ ಇದೆ, ಅದು ನೋಡಿದ್ರೆ ಗೊತ್ತು ಶ್ರೀನಿವಾಸಾಚಾರ್ ಅಂತ ಗೊತ್ತಾಗುತ್ತೆ, ಅದರಲ್ಲಿ ಎಷ್ಟು ಬೇಕಾದ್ರೂ ಮಾತಾಡಬಹುದು. ಇನ್ನೊಂದು ಕೃಷ್ಣನ ಪ್ರೊಫೈಲ್ ಇರತಕ್ಕಂತ ಯಾವುದು ಚಿಂತನ ಅಂತ ಬರುತ್ತೆ, ಇನ್ನೊಂದು ಮೆಸೇಜ್ ಬರುತ್ತೆ, ಅದರಲ್ಲಿ ನನ್ನ ಇದೇ ಬರ್ತಾ ಇರುತ್ತೆ, ಅದರಲ್ಲಿ ಯಾವುದು ಹಾಕಬೇಡಿ, ಕೇಳಿ ಸುಮ್ಮನೆ ಇದ್ಬಿಡಿ ಸಾಕು. ಹೀಗಾಯಿತು. ಆ ಬಂದವರು ಏನು, ಯಾಕಂದೆ ನಾನು ಹೇಳಿದೆ ಎಲ್ಲರೂ ಹಾಗೆ ಮಾಡ್ತಾ ಇಲ್ಲ, ಯಾರೊಬ್ರು ಹಾಗಾಗಿ ಮಾಡೋದ್ರಿಂದ ಏನಾಗ್ತಾ ಇದೆ, ಇನ್ನೊಬ್ಬರು ಹಾಗೆ ಇನ್ನೊಬ್ಬರು ಹಾಗೆ, ಒಟ್ಟಾರೆ ಈ ಎಲ್ಲಾ ಮೆಸೇಜ್ಗಳ ಮಧ್ಯ ನಾನು ಕಳಿಸಿದ ದೇವರ ಸ್ಮರಣೆ ಎಲ್ಲದೋ ಏನೋ ಗೊತ್ತಾಗಲ್ಲ, ಹಾಗಾಗಬಾರದು ಅಂತ ನನ್ನ ಉದ್ದೇಶ. ಪಾಪ ಎಷ್ಟು ಜನ ನೊಂದ್ಕೊಂಡ್ರೋ ಏನೋ, ಬೆಳಿಗ್ಗೆ ನಾ ಹಾಗೆ ಹೇಳಿದ್ದಕ್ಕೆ ಆಚಾರ ಏನೋ ಮೆಸೇಜ್ ಕಳಿಸಬೇಡಿ ಅಂತ ಹೇಳ್ತಾರೆ ಬೈತಾರೆ ಅಂತ ಅಂದುಕೊಂಡ್ರೆ ಏನೋ, ದಯವಿಟ್ಟು ಹಾಗೆ ತಿಳಿಬೇಡಿ. ಸರಿ, ನಂತರ ಇನ್ನೊಂದು ಅವರಿಗೆ ಹೇಳಿದ್ರು, ರಾತ್ರಿ ಬಂದು ಕೊಳ್ಳೆ ಏನಾಗ್ಬೇಕು? ಆ ಬ್ರಾಹ್ಮಣ ಕೇಳಿದ, ನಾಳೆ ಬೆಳಿಗ್ಗೆ ಮಾವಿನ ಹಣ್ಣಿನ ಸ್ವೀಕರಣೆ ಆದ್ರೆ ಸಾಕು. ಆತನಿಗಿಷ್ಟ, ಎಚ್ಚರ ಬೇಡವೆ, ಅದು ಯಾವ ಕಾಲ ಅಂತ, ಮಾವಿನ ಹಣ್ಣು ಸಿಗದೇ ಇರುವ ಕಾಲ. ಮಾವಿನ ಹಣ್ಣು ಇಲ್ಲಿ ಆದ್ರೂ ಬೆಂಗಳೂರಲ್ಲಿ ಪರವಾಗಿಲ್ಲ, ಯಾವಾಗ ಯಾವ್ದೋ ಒಂದು ಕಾಣಿಸ್ತಾ ಇರುತ್ತಲ್ಲಿ ಮಾರ್ಕೆಟ್ ಅಲ್ಲಿ, ಬೇರೆ ಊರುಗಳಲ್ಲಿ ಹಾಗಲ್ಲ. ಆ ಕಾಲಕ್ಕೆ ಅದು ಕಾಣಿಸೋದು ಬಹಳ ಕಷ್ಟ, ಮಾವಿನ ಹಣ್ಣು ಕಾಲಕ್ಕೆ ಮಾವಿನ ಹಣ್ಣು ಕಾಣಿಸೋದು ಬಹಳ ಕಷ್ಟ ಆಗ್ತಾ ಇರುತ್ತೆ. ಅಂತ ಕಾಲಕ್ಕೆ ತಿರುಪತಿ, ಅದರಲ್ಲೂ ತಿರುಮಲದಲ್ಲಿ ಬೆಟ್ಟದಲ್ಲಿ ಒಂದು ಮ್ಯಾಚ್ ಬಾಕ್ಸ್ ಮರೆತೋಗ್ಬಿಟ್ರೆ ಕಳಕ್ ಹೋಗ್ಬೇಕು ಅಂತ ಸ್ಥಿತಿ. ಬೆಳಿಗ್ಗೆ ಅಡಿಗೆ ಆಗ್ಬೇಕು, ಮಾವಿನ ಹಣ್ಣಿನ ಸ್ವೀಕರಣೆ ಆದ್ರೆ ಸಾಕು. ಒಂದು ದ್ವಾದಶಿ ಬೇರೆ, ಬೆಳಿಗ್ಗೆ ಎದ್ರೆ ಅಡಿಗೆ ಆಗ್ಬೇಕು, ಮೂರಕ್ಕೆಲ್ಲ ಶುರು ಆಗುವ ಅಡಿಗೆ. ಅದಕ್ಕೆ ಅವರು ಏನಂದಿಲ್ಲ, ಹೌದಾ ಆಯ್ತು ಅಂದ್ರು. ಅವರ ದೃಷ್ಟಿ ನೋಡು, ನಾನು ಹೀಗ್ ಮಾಡ್ತಾ ಅಂತ ಹೇಳಿದ್ ಇವನು ಹಿಂಗ್ ಕೇಳ್ತಾನಲ್ಲ, ಬೇಕಂತೆ ಕೇಳ್ತಾನಲ್ಲ ಅಂತ ಸಿಟ್ಟು ಬರಲಿಲ್ಲ. ಅವರ ದೃಷ್ಟಿಯೇ ಬೇರೆ, ನುಡಿಸಿದ್ದವನು ನಡೆಸೋದವನು, ನನಗೆ ಹಾಗೆ ಬಂದಿತ್ತು ಅಂತ ಅವರು ಕೇಳಿದ್ದನ್ನ ಜಸ್ಟ್ ಪೋಸ್ಟ್ ತಗೊಂಡ್ರು, ಶ್ರೀನಿವಾಸನಿಗೆ ಕೃಷ್ಣ ಅರ್ಪಣ ಅಂದ್ಬಿಟ್ರು, ತಂಪಾಡಿಗೆ ತಾವು ಪಾರಾಯಣ ಮಾಡ್ತಾ ಕೂತ್ಕೊಂಡಿದ್ದಾರೆ. ಅವರು ಸುಮ್ಮನೆ ಇದ್ದಾರೆ, ಪಕ್ಕದಲ್ಲಿ ಇರ್ತಾರಲ್ಲ ಈ ದಾಸರಿಗೆಲ್ಲ ಅಷ್ಟೇ, ಅವರು ಟೆನ್ಷನ್ ಇರಲ್ಲ, ಕಟ್ಕೊಂಡಿರ್ತಾರಲ್ಲ ಅವರಿಗೆ ಟೆನ್ಷನ್ ಆಗ್ತಾ ಇರುತ್ತೆ, ಏನ್ ರೀ ನೀವು ಸುಮ್ಮನೆ ಇದ್ದೀರಾ ಅಂತ. ಆ ತರ ಶಿಷ್ಯರೆಲ್ಲರೂ ಶುರು ಮಾಡಿದ್ರು, ಏನ್ ಸ್ವಾಮಿ ಒಪ್ಪಿಕೊಂಡ್ಬಿಟ್ಟಿದ್ದೀರಾ, ನಾಳೆ ಬೆಳಿಗ್ಗೆ ಹೀಗಾದ್ರೆ ಗತಿ ಏನು, ಅವಮಾನ ಆಗುತ್ತೆ ಎಲ್ಲರಲ್ಲಿ. ಅವಾಗ ಒಂದು ಮಾತು ಹೇಳಿದ್ರಂತವ್ರು, ಅವಮಾನ ನನಗಲ್ಲ ಅವನಿಗಾಗುತ್ತೆ. ಭಕ್ತರಲ್ಲಿ ನಿಂತು ದೀಕ್ಷೆ ಕೊಟ್ಟು ರಕ್ಷಣೆ ಮಾಡುವ ಸ್ವಾಮಿ ಅವ, ಅವನು ರಕ್ಷಣೆ ಮಾಡುತ್ತಾನೆ, ನನಗ್ಯಾಕೆ ಚಿಂತೆ, ಬಂದ್ರೆ ಅವನಿಗೆ ಅವಮಾನ. ಅದಕ್ಕೆ ಹೇಳ್ತಾರೆ, ವಂದನ ನಿಂದೆಯು ಹರಿಗೆ ಬಲು ಸ್ತೋತ್ರವೆಂದೆನ್ನು. ಅದ್ಭುತವಾಗಿ ಪ್ರಾಕ್ಟಿಕಲ್ ಅಪ್ಲೈ ಮಾಡಲ್ಲ ನಾವು, ಅದಕ್ಕೆ ಬಹಳ ಚೆನ್ನಾಗಿರುತ್ತೆ ನಮಗೆ, ಮಾಡ್ತಾರ ಅವರು. ಅವಾಗ ಏನು ನೋಡ್ತಾ ಇದ್ದಾರೆ ಎಲ್ಲರಿಗೂ ಟೆನ್ಷನ್, ಏನಾಗುತ್ತೋ 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 ಅಂತ. ಸರಿಯಾಗಿ 2 ಗಂಟೆ ಪ್ರಾಂತಕ್ಕೆ ಆ ತಿರುಮಲದಲ್ಲಿ, ತಿರುಪತಿ ಅಲ್ಲ ತಿರುಮಲ, ತಿರುಮಲದ ರಿಕ್ಷಾ ಸಿಗುತ್ತಾ? ಆಟೋ ರಿಕ್ಷಾ ಅಲ್ಲ, ಮಾಮೂಲು ಈ ತುಳಿತಾ ಇರ್ತಾರಲ್ಲ ಅಂತ ಬಂಡಿ ರಿಕ್ಷಾ ಸಿಗುತ್ತಾ ಅಲ್ಲಿ? ಈಗೂ ಸಿಗಲ್ಲ, ಈಗೂ ಸಿಗಲ್ಲ. ಜೀಪ್ಗಳನ್ನು ಓಡಾಡ್ತಾ ಇರುತ್ತೆ, ಆಗಿನ ಕಾಲ ಸುತರಾಮ ಇಲ್ಲವೇ ಇಲ್ಲ. ಅಂತ ಬಂಡಿಯಲ್ಲಿ ಒಬ್ಬ, ಆ ಬಂಡಿ ತುಂಬಾ ಮಾವಿನ ಹಣ್ಣು ತಂದು ಸುರಿದು ಆ ಎಲ್ಲರಿಗೆ ಹೇಳಿದ್ರಂತೆ, ನಿಮ್ಮ ಆಚಾರ ಸ್ವಲ್ಪ ನೋಡಿ ಕೇಳಿ ಕೇಳಿ ಅಂತ ಹೇಳಿ ಹೋಗ್ಬಿಟ್ಟಂತೆ. ಸ್ವಾಮಿ ಅದೆಂತ ಇದು ಮಾಡುತ್ತಾನೆ ಅಲ್ಲಿ? ಇವರು ಮಾಡಿದ್ದ ಅಂದ್ರೆ ನಾನೊಬ್ಬನಿದ್ದೀನಿ ಅಂತ ತೋರಿಕೊಳ್ಳಿಕ್ಕೆ ದೇವರೇ ಮಾಡಿಸಿದ ವ್ಯಾಪಾರ. ಅದು ತಿಳಿದ್ರೆ ಸಾಕು ನಾವು. ಇದು ಹುಚ್ಚಾಚಾರರ ಚರಿತ್ರೆ. ಅದೇ ಹೇಳ್ತಾ ಇದ್ದಾರೆ, ಧರಣಿಯೊಳಗೆ ತನ್ನ ಶರಣರ ಸೌಭಾಗ್ಯ ನಿರಂತರ ಶ್ರುತಿ ತತಿ ಪರಿ ಪರಿಯಿಂದಲಿ ಒರದು ಒರದು ಪೇಳಿ ಬೆರಗಾಗುತ್ತಲಿವೆ. ಇನ್ನೊಂದು ಕೇಳ್ತೀರಾ? ಮಾನವಿ ಹೋಗಿದ್ದೀರಾ? ಅಲ್ಲಿ ಜಗನ್ನಾಥದಾಸ ದರ್ಶನ ಮಾಡಿದ್ದೀರಾ? ಸ್ವಲ್ಪ ಊರ್ ಹೊರಗೆ ಒಂದು ಆಶ್ರಮ ಇದೆ, ಹೋಗಿಲ್ಲ ನೋಡಿ. ನಾವು ಎಲ್ಲ ಅಂದ್ರೆ ಬಾಣತ್ತರ ಗುರಿ ಎಲ್ಲಿ ಹಿಡ್ತ ಅಲ್ಲಿ ಮಾತ್ರ ಹೋಗ್ತೀವಿ, ಪಕ್ಕದಲ್ಲಿ ಒಂಚೂರು ನೋಡಲ್ಲ. ಪಕ್ಕದಲ್ಲೇ ನಾರಾಯಣ ತೀರ್ಥರು ಅಂತ ಮಹಾನುಭಾವರ ಆಶ್ರಮ ಇದೆ, ಒಂದು ಸಲ ಹೆಜ್ಜೆ ಹಾಕಿ ಬನ್ನಿ, ಜನ್ಮ ಪವಿತ್ರ ಆಗುತ್ತೆ. ಅಂಥ ದೊಡ್ಡವರು ಮಹಾನುಭಾವರು. ಅವರು ಹೈದರಾಬಾದ್ ಅಲ್ಲಿ ಚಾತುರ್ಮಾಸ್ಯಕ್ಕೆ ಕೂತರು ಅಲ್ಲ, ಕಮಿಟಿ ಒಂದಾಗಿ ಕೂಡಿಸಿದ್ರು. ಇವಾಗ ಆ ಕಮಿಟಿಯವರಿದ್ದಾರೆ, ಇವಾಗೂ ಆ ಕಮಿಟಿಯವರಿದ್ದಾರೆ. ಅವರೆಲ್ಲ ಕೂಡಿಸಿದ್ರು, ಎಲ್ಲ ಕೂಡಿಸಲಿಕ್ಕೆ ಮುಂಚೆ ಕಲೆಕ್ಟ್ ಮಾಡ್ತಾರಲ್ಲ, ಭಿಕ್ಷೆ ಮಾಡಿಸ್ತೀರಾ ಮಾಡಿಸ್ತೀರಾ ಮಾಡಿಸ್ತೀರಾ, ಎಲ್ಲ ಫಿಕ್ಸ್ ಆದ್ಮೇಲೆ ಕೊಡಿಸ್ತಾರೆ, ಸುಮ್ಮನೆ ಕೊಡಿಸ್ತಾರ. ಫಿಕ್ಸ್ ಆದ್ಮೇಲೆ ಏನೋ ಆಯ್ತು, ಎಲ್ಲರೂ ಹಿಂಸರಿದ್ರು ನಾವು ಮಾಡಿಸಲ್ಲ ಅಂತ. ಏನೋ ಆಯ್ತು, ಹಿಂಸರಿದ್ರು ನಾವು ಮಾಡಿಸಲ್ಲ ಅಂತ. ಕಮಿಟಿಯವರು ಕೂಡಿಸಿ ಆಯ್ತು, ಏನು ಮಾಡಬೇಕು, ಇವರೇ ಮಾಡಿಸ್ತಾ ಇದ್ದಾರೆ ಭಿಕ್ಷೆ ದಿನಾಗೂ. ಒಂದು ಸಹ ಬಂತು, ಈ ಕಮಿಟಿಯವರಿಗೆಲ್ಲ ಅವರು ದೊಡ್ಡವರು ಅಂತ ನಂಬಿಕೆ, ಇವರು ದೊಡ್ಡಸ್ತಿಗೆ ನೋಡ್ಬಿಡೋಣ, ಚೆಕ್ ಮಾಡಿಬಿಟ್ರೆ ಆಯ್ತಲ್ಲ ನೋಡಿ. ಎಂಥದ್ದು ಏಕಾದಶಿ, ಮಾರನೇ ದಿನಕ್ಕೆ ಪಾಪ ಸ್ವಾಮಿಗಳು ಹೆಚ್ಚು ಜನ, ಸ್ವಾಮಿಗಳಂದ್ರೆ ಬಿಡಿಸ್ವಾಮಿಗಳಂದ್ರೆ ಅಷ್ಟೇ ಅಲ್ಲ, ನಮಗೆ ಬಿಡಿಸ್ವಾಮಿಗಳು ನಾವು ಕೇರು ಮಾಡಲ್ಲ. ಬಿಡಿಸ್ವಾಮಿಗಳು ನಮ್ಮ ಪಕ್ಕದಲ್ಲಿ ಯಾರು ಹೋದಂತ ಸುಮ್ಮನೆ ಇರ್ತೀವಿ ನಾವು, ಅವ್ರು ಇಡೀ ಆದ್ರೇನೆ ಗೌರವ ಕೊಡ್ತೀವಿ. ಅವ್ರ ಹತ್ರ ಪೀಠ ಇರಬೇಕು, ಬಂಗಾರ ಬೆಳ್ಳಿ ಎಲ್ಲ ಇರಬೇಕು, ಸಿಬ್ಬಂದಿ ಬರ್ತಾ ಇರಬೇಕು, ಬಂದ್ರೇನೆ ಸ್ವಾಮಿಗಳು ನಮಸ್ಕಾರ ಹೆದರೆದ್ರೆ ಓಡ್ತಾ ಇರ್ತೀವಿ. ಅದೇ ಬಿ ಡಿ ಸ್ವಾಮಿಗಳು ದೇವ್ರ ಪೆಟ್ಟಿಗೆ ಹೊತ್ಕೊಂಡು ಏನೋ ಒಬ್ಬ ಶಿಷ್ಯ ಬಂದ್ರೆ ಆ ಬರ್ರಿ ಅಲ್ವಾ. ಹಾಗೆ ಬಂದ್ರವರು ಇದ್ದಾರೆ, ನಾಳೆ ಏನೂ ಇಲ್ಲ. ಅವರು ಅಡಿಗೆಯವರಿದ್ದಾರೆ, ಈ ಕಮಿಟಿಯವರಿದ್ದಾರೆ, ಪದಾರ್ಥ ಒಂದು ಚೂರು ಇಲ್ಲ, ಯಾರು ಕೊಟ್ಟಿಲ್ಲ ನೋಡಿದ್ರು. ಸ್ವಾಮಿಗಳ ಹತ್ರ ಹೇಳ್ತಾ ಇದ್ದಾರೆ ಪ್ರಾಕ್ಟಿಕಲಿ ನಡೆದದ್ದು, ಸ್ವಾಮಿ ನಾಳೆಗೆ ಏನು ಪದಾರ್ಥ ಇಲ್ಲ ಏನ್ ಮಾಡ್ಲಿ. ಸ್ವಾಮಿಗಳನ್ನ ಕರೆದು ಏನಿಲ್ಲ ಅಂದ್ರೆ ಸ್ವಾಮಿ ಹೀಗಾಗಿದೆ ಏನ್ ಮಾಡುದು. ಅವರಂದ್ರು ಇರ್ಲಿ ಬಿಡಿ, ಯಾಕೆ ಚಿಂತೆ ಮಾಡ್ತೀರಿ, ಆಯ್ತು ಸುಮ್ಮನೆ ಇದ್ದಾರೆ ಸುಮ್ಮನೆ ಇದ್ದಾರೆ ಸುಮ್ಮನೆ ಇದ್ದಾರೆ, ರಾತ್ರಿ ಆಯ್ತು ಇವರು ನೋಡ್ತಾ ಇದ್ದಾರೆ, ಏನಪ್ಪ ಏನ್ ಮಾಡೋ ನಾಳೆಗೆ. 10 ಆಯ್ತು 11 ಆಯ್ತು 12 ಆಯ್ತು, ದ್ವಾದಶಿ ಅಡಿಗೆ ಶುರು ಮಾಡಬೇಕು. ಮಾಮೂಲು ದಿನ ಆದ್ರೆ ಮತ್ತೆ ಮಾರನೇ ದಿನ ಒಂದಕ್ಕೆ ಅಡಿಗೆ ಶುರು ಮಾಡಿ ಯಾರ ಕೊಟ್ಟು ಹಾಕಿದ್ರೆ ಅಡ್ಡಿಲ್ಲ, ದ್ವಾದಶಿ ಊಟ ಆಗ್ಬೇಕಲ್ಲ, ಏನ್ ಮಾಡಬೇಕು. 12 ಗಂಟೆಗೆ ಹೋಗಿ ಸ್ವಾಮಿಗಳ ಹತ್ರ ಕೇಳ್ತಾರೆ, ಸ್ವಾಮಿ ಈ ಪರಿಸ್ಥಿತಿ ನೀವೇನು ಸುಮ್ಮನೆ ಕೂತಿದ್ರ, ನಾವೇನ್ ಮಾಡಬೇಕು. ಅವಾಗ ಸಿಟ್ಟಿನಿಂದ ಹೇಳಿದ್ರಂತೆ ಅವರ ಮೇಲೆ, ನಾವು ಪೂಜಾ ಮಾಡೋದು ತಾಮ್ರ ಪ್ರತಿಮಾ ಅಲ್ಲ, ರಾಮಚಂದ್ರ ಇರೋದು, ಅವನು ನೋಡ್ಕೊಳ್ತಾನೆ. ಏನು ಮಾತಂದ್ರೆ ಸಾಕ, ನಡಿಬೇಕಲ್ಲ. 2 ಗಂಟೆಗೆ ಒಬ್ಬ ವ್ಯಕ್ತಿ ಸಾಮಾನ್ ತಂದು ಸುರದ, ಸುರಿದು ನಂದೇ ಭಿಕ್ಷಾ ಇತ್ತು, ನಂದೇ ಭಿಕ್ಷಾ ಇತ್ತು, ಆಗಲ್ಲ ಅಂದಿದ್ದೆ, ಸ್ವಪ್ನದಲ್ಲಿ ರಾಮಚಂದ್ರ ಬಂದು ಹೊಡೆದ ತಂದ ಹಾಕಿದೆ. ಹೇಳದಂತೆ ರಾಮಚಂದ್ರ ಇದ್ದಾನ ನೋಡಿಕೊಳ್ತಾನೆ, ಹೋಗ್ರಿ. ಇದು ಶರಣರ ಲಕ್ಷಣ, ಹೌದಲ್ವೋ? ಅಂಥ ಇದ್ದವರನ್ನ ಸ್ವಾಮಿ ಅನುಗ್ರಹ ಮಾಡಿಬಿಡುತ್ತಾನೆ. ಅವರು ಎಂಥ ದೊಡ್ಡವರು ಅಂದ್ರೆ, ಅಲ್ಲಿ ಭೀಮಾಚಾರ ಅಂತ ಬರ್ತಾ ಇದ್ರು, ನಾನಲ್ಲಿ ಹೋದಾಗ ಅವರು ಪ್ರದಕ್ಷಿಣೆ ಮಾಡ್ತಾ ಇದ್ರೆ ನಮಗೆಲ್ಲ ಇಂಥವ್ರು ಸಿಗ್ತಾರೆ. ಅವ್ರ ಅನುಭವಗಳು ಕೇಳ್ತಾ ಇದ್ರೆ ಅವ್ರು ಹೇಳಿದ್ರು, ನನಗೆ ಹರಿಕಥಾಮೃತ ಸಾರ ಓದಬೇಕು ಅಂತ, ನನ್ನ ಕನ್ನಡ ಲಿಪಿ ಬರಲ್ಲ, ಅದಕ್ಕೆ ತೆಲುಗು ಲಿಪಿಯಲ್ಲಿ ಹರಿಕಥಾಮೃತ ಸಾರ ಫಸ್ಟ್ ಪ್ರಿಂಟ್ ಆಗಿತ್ತು, ಸಂಕಷ್ಟ ನಡೆಯಿತು ನಮ್ಮನೆಯಲ್ಲಿ, ಇವಾಗೂ ಇದನ್ನು ತಾತಾರು ಓದಿದ್ದು.
ತೆಲುಗು ಲಿಪಿಯಲ್ಲಿ ಇದೆಯಾ ಇಲ್ವಾ ಹರಿಕಥಾಮೃತ ಸಾರ ಗೊತ್ತಿಲ್ಲ. ಅದಕ್ಕೆ ಇವರು ವೃಂದಾವನ ಸುತ್ತು, ವೃಂದಾವನ ಸುತ್ತು ಬದಿಗಿರೋ ಕಾಲಕಾಲ ವೃಂದಾವನ ಸುತ್ತು ಪ್ರದಕ್ಷಿಣೆ ಮಾಡ್ತಾ ಇದ್ದೆ ನಾನು. ಅವಾಗ ಸ್ವಪ್ನ ಆಯಿತು, ಇಂಥ ಕಡೆ ಒಂದು ಲೈಬ್ರರಿಯಲ್ಲಿ ಆ ಸ್ಟ್ಯಾಂಡ್ ಇರುತ್ತಲ್ಲ ಪುಸ್ತಕ ಇಟ್ಟದ್ದು, ಅದರ ಕಳಗೆ ಎರಡು ಪುಸ್ತಕ ಬಿದ್ದು ತಗೊಳ್ಳೋ. ಇವರು ಆಶ್ಚರ್ಯ, ಅಲ್ಲಿ ಇರುತ್ತಾ ಅಂತ ಹೋದರೆ ಅದೆಲ್ಲ ಕರ್ನಾಟಕ ರಾಯಚೂರು ಕಡೆ. ಅಲ್ಲಿ ಹೋದರೆ ಆ ಲೈಬ್ರರಿಯಲ್ಲಿ ಆ ಪುಸ್ತಕದ ಸ್ಟ್ಯಾಂಡ್ ಕಳೆಗೆ ಅವನು ಹೇಳಿದ್ರೆ, ಏ ಬುದ್ಧಿಲ್ಲ ಏನ್ರಿ, ಲೈಬ್ರರಿಯಲ್ಲಿ ನಾನು ಬಂದು 10 ವರ್ಷ ಆಯ್ತು, ನಂಗೆ ಗೊತ್ತಿಲ್ಲ ಪುಸ್ತಕ ಅಂತ. ಅಪ್ಪ ನಂಗೆ ಸ್ವಪ್ನ ಆಗಿದೆ, ಆ ಸ್ಟ್ಯಾಂಡ್ ಕೂಡ ನೋಡಿಸಿದ್ದಾರೆ, ಕಳೆಗೆ ಒಂದ್ಸಲ ಕೈ ಹಾಕಿ ನೋಡು. ನೋಡಿ ಸರಿ ನೋಡಿ, ನಿಮ್ಗೋಸ್ಕರ ನೋಡ್ತೀನಿ. ನೋಡಿದ್ರೆ ಎರಡು ಪುಸ್ತಕ, ಅವನಿಗೆ ಆಶ್ಚರ್ಯ ಎಲ್ಲಿಂದ ಬಂತು. ನೋಡಿದ್ರೆ ತೆಲುಗು ಲಿಪಿಯ ಹರಿಕಥಾಮೃತ ಸಾರ. ಹೇಗಿರಬೇಕು ಇದು, ದೊಡ್ಡವರ ಲಕ್ಷಣ ಹೌದಲ್ವೋ? ಅಷ್ಟ್ಯಾಕೆ ಅವರ ವೃಂದಾವನ ಆದ ಮೇಲೆ, ಏನು ಮರಣ ಆದ ಮೇಲೆ ಒಳಗೆ ವೃಂದಾವನ ಮಾಡ್ತಾರಲ್ಲ, 6 ತಿಂಗಳಿಗೆ ತೆಗೀಬೇಕು ಕಲಾಕರ್ಷಣ ಅಂತ. 11 ತಿಂಗಳಾದರೂ ಗತಿ ಇಲ್ಲ, ಯಾರು ಬರಲಿಲ್ಲ, ಕಲೆಕ್ಷನ್ ಆಗ್ಬೇಕು ಬಿಡಿ. 11 ತಿಂಗಳಿಗೆ ತೆಗೆದ್ರು, ಎಲ್ಲ ಸಿದ್ಧ ಮಾಡಿಕೊಂಡ್ರು. ಆ ಶರೀರ ಏನಾಗಿರುತ್ತೋ ಏನೋ, ಏನು ಎಲ್ಲ ಫಿನಾಯಿಲು ಕರ್ಪೂರ ಎಲ್ಲ ವಾಸನೆ ಬಂದ ತಡೀಲಿಕ್ಕೆ ಎಲ್ಲ ಸಿದ್ಧ ಮಾಡಿಕೊಂಡ್ರು. ತೆಗೆದರೆ ಒಂದು ಚೂರು ವಾಸನೆ ಇಲ್ಲ, ಒಳ್ಳೆ ವಾಸನೆ. ಆವಾಗ ಶರೀರ ಇಟ್ಟರೆ ಹೇಗಿದೋ ಹಾಗೇ ಇದೆ, ಅಕ್ಷತೆ ಅಂಗಾರ ಅಳಿಲಿಲ್ಲ. ಆ ಫೋಟೋ ಈಗೂ ಇದೆ, ಆ ಒಳಗಿಂದ ತೆಗೆದಾಗ ತೆಗೆದ ಫೋಟೋ ಹಾಗೇ ಕೂತಿದೆ. ಇಂತಹ ದೊಡ್ಡವರು ಮತ್ತೆ ಅದಕ್ಕೆ ಹೇಳ್ತಾರೆ, ಇಂಥವರಿಗೆ ಏನು ಬರುತ್ತೆ ಸೌಭಾಗ್ಯ ಅಂದ್ರೆ, ಅವನೊಬ್ಬನಿದ್ದಾನೆ ಎಂಬ ಎಚ್ಚರ ಇರುತ್ತಲ್ಲ ಅದು ಅವರ ಹತ್ರ ಇರೋ ಸೌಭಾಗ್ಯ. ನಮ್ಮಲ್ಲಿ ಇಲ್ಲ, ಅದು ಬೇಕಾ? ನಾವು ಭಗವಂತನ ಈ ತರ ಚಿಂತನೆ ಮಾಡಬೇಕು. ಇನ್ನೊಂದು ಹೇಳ್ತಾರಲ್ಲಿ, ಒಂದ್ ದಿವಸ ಇವರು ಹೇಳಿದ್ರು ಸ್ವಾಮಿಗಳು, ನಂತರ ಎಲ್ಲರೂ ಪದಾರ್ಥ ಸುರುಳಿಕ್ಕೆ ಶುರು ಮಾಡಿದ್ರು. ಎಲ್ಲರಿಗೂ ಗೊತ್ತಾಯ್ತು ಸ್ವಾಮಿಗಳು ಹೀಗೆ ಮಾಡಿದ್ರಪ್ಪ ಹೀಗಾಯ್ತು ಅಂತ. ಎಲ್ಲರ ಬುದ್ಧಿ ಬಂತು, ಎಲ್ಲ ಸತ್ತಂತಂತಂದು. ಏನು ಅವ್ರು ಇಳಿಸಿದ್ದೆ ಚಿಕ್ಕ ಜಾಗದಲ್ಲಿ, ಅವ್ರು ಇಳಿಕ್ಕೆ ಜಾಗ ಇಲ್ಲ, ಅಟು ಪದಾರ್ಥ ಬರಲಿ ಶುರು ಆಯಿತು. ಸರಿ ಆಯ್ತಪ್ಪ. ನಂತರ ಸ್ವಾಮಿಗಳು ಹೇಳಿದ್ರು, ನಾಳೆ ಒಂದು 500 ಜನ ಅಡಿಗೆ ಮಾಡಿಸಿ. ಇವ್ರಿಗೆ ಆಶ್ಚರ್ಯ, ಯಾರಿದ್ದಾರೆ? ಸೇವಾಕರ್ತೃಗಳೇ ಇಲ್ಲ, ಭಿಕ್ಷಾದವರೇ ಇಲ್ಲ, ಯಾರಿದ್ದಾರೆ? ಹೆಂಗಾಗಿ ನೋಣ ಅಂತ, 3 ಜನ ಯಾರಿಲ್ಲ. ಸರಿ ಏನಪ್ಪ ಸ್ವಾಮಿಗಳು ಹೇಳಿದ್ರಲ್ಲ ಅಂತ, 500 ಜನಕ್ಕೆ ಎಲ್ಲ ಅಡಿಗೆ ಮಾಡಿಸಾಯ್ತು. ಮಾಡಿಸಿದ ಮೇಲೆ ಮಾಡಿದ ನೋಡ್ತಾರೆ, ಸ್ವಾಮಿಗಳ ಪೂಜೆ ಆಯಿತು, ಸ್ವಾಮಿಗಳ ಭಿಕ್ಷ ಆಯಿತು, ಇವ್ರದ್ದು ಭಿಕ್ಷ ಆಯಿತು, ಈ ಕಮಿಟಿ ಮೆಂಬರ್ಸ್ ಊಟ ಆಯಿತು, ಯಾರು ಬರೋರಿಲ್ಲ, ಏನಿಲ್ಲ. ಅಡಿಗೆ ಎಲ್ಲ ಏನು ಮಾಡಬೇಕು? ತಿಪ್ಪೆಯಲ್ಲಿ ಹಾಕಬೇಕು. ಅಷ್ಟಡಿಗೆ ಒಮ್ಮೆ ತಿಪ್ಪೆಯಲ್ಲಿ ಹಾಕಿದ್ರು ಮುನ್ಸಿಪಾಲಿಟಿಯವರು ಕಂಪ್ಲೇಂಟ್ ಮಾಡ್ತಾರೆ. ಏನು ಮಾಡಬೇಕು? ತೊಂದರೆ, ಬೆಂಗಳೂರಲ್ಲಿ ತೊಂದರೆ ಅಲ್ವಾ? ಅದೇ ತರ ನೋಡ್ತಾ ಇದ್ದಾರೆ ಸ್ವಾಮಿಗಳ ಹತ್ರ. ಸ್ವಾಮಿ ಯಾಕೆ ಇರಲಿ, ಅಲ್ಲ ಇರಲಿ ಬಿಡಿ ಅಂತ. ಸರಿಯಾಗಿ 2 ಗಂಟೆ ಪ್ರಾಂತಕ್ಕೆ ಎಲ್ಲೆಲ್ಲಿಂದೋ ಜನ ಬಸ್ಸುಗಳು ಬಂದಾರೆ. ಬೇರೆ ಕಡೆ ಹೋಗ್ತಾ ಇದ್ದವರು, ಯಾತ್ರೆಗೆ ಹೋಗ್ತಾ ಇದ್ದವರು ತೊಂದರೆ ಆಗಿ ಅಲ್ಲಿಗೆ ಬಂದ್ರು. ಯಾವ ಮಠಕ್ಕೆ ಹೋದ್ರೆ ಎಲ್ಲರೂ ಇಷ್ಟು ಜನ ಬಂದ್ರೆ ಯಾರೇ ಮಾಡಾಕ್ತಾರೆ, ಹೋಗ್ರಿ ಅಂದ್ರು. ಅದರಲ್ಲಿ ಯಾರೋ ಒಬ್ರು, ಈ ಸ್ವಲ್ಪ ನಾಲಿಗೆ ಚುರುಕಿರುತ್ತಲ್ಲ, ಅವ್ರು ಹೇಳಿದ್ರು, ಅಲ್ಲೊಬ್ಬ ಸ್ವಾಮಿಗಳು ಇದ್ದಾರೆ ನೋಡ್ರಿ, ಅಲ್ಲಿ ಹೋಗ್ರಿ. ಇರೋದು ಬಿಡಿ ಸ್ವಾಮಿಗಳು ಅಂತ ಗೊತ್ತು, ಒಬ್ಬರ ಇದ್ದಾರೆ, ಅಸಿಸ್ಟೆಂಟ್ ಒಬ್ಬನೇ ಇದ್ದಾನೆ ಅಂತ ಗೊತ್ತು. ಇಷ್ಟು ಜನ ಇದ್ದಾರೆ, ಅಲ್ಲಿ ಕಳಿಸಿರೋರ ಪರಿಸ್ಥಿತಿ ಏನಾಗ್ಬೇಕು ಅಲ್ವಾ? ಹೇಳಿದ್ರು, ಅಲ್ಲಿ ಹೋಗಿ ನೋಡ್ರಿ. ಇವ್ರು ಅಂದುಕೊಂಡ್ರಂತೆ, ಸ್ವಾಮಿಗಳಂತೂ ಇದ್ದಾರೆ, ನೀರಂತೂ ಸ್ವಾಮಿಡಿದ್ರೆ ನೀರಂತೂ ಇರ್ಬೇಕಲ್ಲಿ, ನೀರಿರುತ್ತೆ, ಅವಲಕ್ಕಿ ಅಂತ ತಗೊಂಡು ಹೋಗಿದ್ವಿ, ಅಲ್ಲಿ ತಿಂದು ಮುಂದಕ್ಕೆ ಹೋಗೋಣ ಅಂತ ಹೋಗಿ ಸ್ವಾಮಿ ದರ್ಶನ ಅಂತ ಆಗತ್ತಲ್ಲ ಅಂತ ಹೋದ್ರೆ ಎಲ್ಲರೂ. ಹೋದ ಕೂಡಲೇ ಅವರ ಹೆಡ್ಡು, ಆ ಟ್ರೂಪ್ಗೆ ಹೆಡ್ ಬಂದು ಸ್ವಾಮಿಗಳ ಹತ್ರ ನಮಸ್ಕಾರ ಮಾಡಿ ಇನ್ನ ಹೇಳ್ತಾ ಇದ್ದಾರೆ, ಸ್ವಾಮಿ ಹೀಗಾಯಿತು, ಹೀಗ್ ಬರ್ತಾ ಇದ್ವು ಅಂತ ಎಲ್ಲ ತಲೆ ಆಗಿದೆ. ಇನ್ನ ಏನು ಹೇಳಲಿಲ್ಲ, ಸ್ವಾಮಿಗಳು ಏನು ಗೊತ್ತಿಲ್ಲ, ಜಸ್ಟ್ ಎಂಟರ್ ಆಗ್ತಾ ಇದ್ದಾರೆ. ಸ್ನಾನಕ್ಕೆ ಹೋಗಿ ಸಿದ್ಧ ಆಗಿದೆ, ಅಡಿಗೆ ಸಿದ್ಧ ಆಗಿದೆ. ಊಟ ಆದ್ಮೇಲೆ ಒಬ್ಬ ವ್ಯಕ್ತಿಗೂ ಉಳಿಲಿಲ್ಲ, ನೆಕ್ಸ್ಟ್ ಪಂಕ್ತಿಗೆ ಒಬ್ಬ ವ್ಯಕ್ತಿಗೆ ಇಲ್ಲ, ಅವರಿಗೆ ಕಡಿಮೆ ಆಗಲಿಲ್ಲ, ಎಲ್ಲರಿಗೂ ಸಮೃದ್ಧಿ ಭೋಜನ. ಕೇಳಿದ್ರಂತೆ, ಇಷ್ಟು ಅಡಿಗೆ ಇಷ್ಟು ಜನಕ್ಕೆ ಎಲ್ಲಿಂದ? ಆ ಹೇಳಿದ್ರಂತೆ, ನಿಮಗಾಗಿ ಸ್ವಾಮಿಗಳು ಮೊದಲೇ ಬಾಡಿಸಿದ್ದಾರೆ, ಮೊದಲೇ ಮಾಡಿಸಿದ್ದಾರೆ. ಅವಾಗ ಅವರ ಬಾಯಿಂದ ಬಂತಂತೆ, ನಾವಿಲ್ಲಿ ಬರಬೇಕಂತ ಮೊದಲೇ ನಿಶ್ಚಯ ಅಲ್ಲ, ನಾವಿಲ್ಲಿ ಬರಲಿಕ್ಕೆ 3 ಅವರ್ಸ್ ಬಿಫೋರ್ ನಮಗೆ ತೊಂದರೆ ಆಯಿತು, ಅದಕ್ಕೆ ಈಚೆ ಬರಬೇಕಾಯಿತು. ಆದರೆ ಸ್ವಾಮಿಗಳು ಗೊತ್ತಾಗಿದ್ದು ಮೊದಲನೇ ದಿವಸವೇ ಗೊತ್ತಾಯಿತು, ಹಿಂದಿನ ದಿವಸವೇ ಗೊತ್ತಾಯಿತು ಇಂಥವರು ಇಲ್ಲಿ ಬರ್ತಾರೆ ಅಂತ. ಹೌದಲ್ವಾ? ಯಾಕಂದ್ರೆ ಅದೇ ದೊಡ್ಡ ಸೌಭಾಗ್ಯ ಅವರ ಕುರಿತು ಕೇಳೋದೆ. ಆದ್ರೆ ಅವರೇನು ಯಾವಾಗಿನ ಕಾಲದವರು ಅಲ್ಲ, 20 ವರ್ಷದ ಕೆಳಗಿನವರು. ಅದಕ್ಕೆ ದೊಡ್ಡವರು ಅಂದ್ರೆ ಎಲ್ಲೆಲ್ಲೋ 2 ಕೊಂಬಿ ಇಟ್ಕೊಂಡು ತಿರುಗಾಡಲ್ಲ, ನಮ್ಮ ಮಧ್ಯೆ ಕೂತಿರ್ತಾರೆ. ಅವರ ದೊಡ್ಡಸ್ತಿಗೆ ನಮ್ಗೆ ಅರ್ಥ ಆಗೋದ್ರೊಳಗೆ ನಾವೇ ಮೇಲೆ ಹೋಗ್ಬಿಟ್ಟಿರ್ತೇವೆ ಅಷ್ಟೇ, ಅವರು ನಮ್ಮ ಪಕ್ಕದಲ್ಲೇ ಇರ್ತಾರೆ, ಅವ್ರ ದೊಡ್ಡಸ್ತಿಗೆ ನಮ್ಗೆ ಅರ್ಥ ಆಗಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಅಂಥವರ ಇವಾಗ ಎಷ್ಟೊತ್ತು ಹೇಳಾಯ್ತು ನಾನು, ಒಬ್ಬರ ಕುರಿತೆ ಹೇಳ್ತಾ ಇದ್ದೀನಿ ಇನ್ನ, ಒಬ್ಬರ ಕುರಿತೆ ಅವರಿಗೆ ಬಂದ ಸೌಭಾಗ್ಯ, ಭಗವಂತ ಹೇಗೆ ಕಾಪಾಡಿದ, ಹೇಗೆ ಲಕ್ಷಣ ಮಾಡಿದ ಅನ್ನೋದು ಒಂದೇ ಒಬ್ಬರ ಕುರಿತೆ ಸ್ವಲ್ಪತ್ತೇ ಹೇಳಿದೆ, ಇನ್ನ ಹೇಳಿಕ್ ಶುರು ಮಾಡಿ ಬಹಳ ಆದ ಅವರದು. ಒಬ್ಬರ ಕುರಿತೆ ನನಗೆ ಇಷ್ಟೊತ್ತಾದರೆ ಎಷ್ಟು ಜನ ಇರ್ತಾರೆ ದೇವರ ಭಕ್ತರು? ಅವರು ಯುದ್ಧ ಅನುಗ್ರಹ ಮಾಡಿರ್ತಾನೆ ಸ್ವಾಮಿ. ಅದೆಲ್ಲವೂ ಕೂಡ ಶ್ರುತಿ ತತಿ ವೇದ ಅಭಿಮಾನಿಗಳು ಅವೆಲ್ಲವೂ ಕೂಡ ಸೇರಿಕೊಂಡು ಆ ಭಕ್ತರಿಗೆ ದೇವರು ಕೊಟ್ಟ ಸೌಭಾಗ್ಯ ಪರಿಪರಿಯಲ್ಲಿ ಕೊಂಡಾಡಿ ಜಸ್ಟ್ ಅಸ್ಟಾನಿಶ್ಡ್ ಬೆರಗಾಗ್ತಾ ಇವೆ ಅಂತ. ಇಂಥ ಅನುಗ್ರಹ ಮಾಡ್ತಾನಲ್ಲ ಯಾ ಸ್ವಾಮಿ ಅಂತ. ಸರಿ ಗಾಣೇನಯ್ಯ ಹರಿ ತನ್ನವರನು ಚರಣದಲ್ಲಿ ಇಟ್ಟು ಪರಿಪಾಲಿಸುತ್ತಿಪ್ಪ. ಈಗ ಬರ್ತಾ ಇದ್ದೆ, ಬರ್ತಾ ಇದ್ರೆ ತಾಯಿ ಕೂತ್ಕೊಂಡಿದ್ದಾಳೆ, ಮಗುವನ್ನು ಇಟ್ಟುಕೊಂಡಿದ್ದಾಳೆ, ರೋಡ್ ಅಲ್ಲಿ ಬರ್ತಾ ಇದ್ದೀವಿ. ತಾಯಿ ಚೂರು ತಲೆ ಇಟ್ಟ ಆಚೆ ಇಟ್ಟುಕೊಳ್ಳೆ, ಮಗು ಓಡ್ತಾ ಬರ್ತಾ ಇದೆ ರೋಡ್ ನಲ್ಲಿ, ಎಲ್ಲ ವೆಹಿಕಲ್ಸ್ ಬರ್ತಾ ಇವೆ, ಚಿಕ್ಕ ಮಗು. ಆ ತಾಯಿ ನೋಡ್ಲಿಲ್ಲ, ನಾನು ನೋಡ್ತಾ ಇದ್ದೆ, ಏನು ತಲೆ ತಿರುಗಿತೋ ಇಲ್ಲೋ, ತಾಯಿದು ಓಡ್ಲಿಕ್ ಶುರು ಮಾಡಿದ್ದು, ಅಯ್ಯೋ ಅಂತ. ಮುಂದೆ ವೆಹಿಕಲ್ ಬರ್ತಾ ಇದೆ, ಓಡ್ ಬಿದ್ದೋಗ್ತಾಳೆ. ಹಿಡ್ಕೊಂಡಾಯ್ತು, ತಂದು ಕರೆದು ಕಾಲತ್ರ ಕೂಡಿಸ್ಕೊಂಡು ಅಪ್ಪಿಕೊಂಡದ್ದಾಯ್ತು. ಅದೇ ಶ್ರೀನಿವಾಸ ಮಾಡ್ತಾನಂತ. ಸರಿ ಗಾಣೇನಯ್ಯ ಹರಿ ತನ್ನವರನು ಚರಣದಲ್ಲಿ ಇಟ್ಟು ಪರಿಪಾಲಿಸುತ್ತಿಪ್ಪ. ಹಾ, ಇನ್ನು ಮುಂದೆ ಹೇಳ್ತಾರೆ, ಆ ದೇವರ ಪಾದದ ಹತ್ರ ಕೂತರೆ ದುರಿತದ ಭಯವಿಲ್ಲ, ದುರಿತದ ಭಯವಿಲ್ಲ, ದುರುಳರ ಅಟ್ಟುಳಿ ಇಲ್ಲ, ದುಷ್ಟರ ಕಾಟವೇ ಇಲ್ಲ, ನಮ್ಮ ಪಾಪದ ಕಾಟವೂ ನಮಗಿರಲ್ಲ, ಸ್ವಾಮಿ ಕಾಪಾಡತಾನೆ. ಊರಗಿರಿ ವೆಂಕಟ ವಿಜಯ ವಿಠಲರೆಯ, ಸ್ಥಿರವಾಗಿ ನಿಂದು ಕರೆದು ವರವ ಕೊಡುವ. ಸ್ವಾಮಿ ಅವನು ಸ್ಥಿರವಾಗಿದ್ದಾನೆ ಹೌದು, ಆದ್ರೆ ನಮ್ಮನ್ನ ಕರೀತಾನಂತೆ, ನಮ್ಮನ್ನ ಆತ ನಿಂದು ಕರೆದು ಸ್ಥಿರವಾಗಿ ವರವ ಕೊಡುವ. ಹೇಗ್ ಕೊಡ್ತಾನೆ? ತಾನು ಸ್ಥಿರವಾಗಿದ್ರೆ ತಾನು ನಮಗೆ ಕೊಡೋದು, ಅವನು ಸ್ಥಿರವಾಗಿರ್ತಾನೆ ನಮಗೂ ಸ್ಥಿರವಾದಂತಹ ವರವ ಕೊಡುತ್ತಾನೆ. ಮುಂದೆ ಹೇಳುತ್ತಾರೆ, ಅವಾವ ದೈವಗಳ ನಂಬಿದರೇನಯ್ಯ. ಸುಮ್ಮನೆ ಎಲ್ಲರೂ ಸುತ್ತಾಗಿ ಒದ್ದಾಡ್ತೀರಿ ಅಂದ್ರೆ ಎಲ್ಲರೂ ಬಿಡಿ ಎಂದರ್ಥ ಅಲ್ಲ, ಲಕ್ಷ್ಮೀದೇವಿ ಮೊದಲುಕೊಂಡು ತಾರತಮ್ಯ ಪ್ರಕಾರ ಎಲ್ಲರನ್ನು ಚಿಂತನೆ ಮಾಡಬೇಕು. ನಾವೇನು ಮಾಡ್ತಾ ಇರ್ತೀವಿ, ಒಂದು ಸಲ ಮನ ಮುಟ್ಟಿ ಕೇಳಿ, ನೀವೇ ನೋಡಿ, ಎಲ್ಲಾ ಭಜನಾ ಮಂಡಳಿಗಳಲ್ಲ ಎಲ್ಲಾ ಭಜನೆ ಮಾಡ್ತಾ ಇರ್ತೀರಲ್ಲ, ಮಾಡುವ ಕಾಲಕ್ಕೆ ತಾರತಮ್ಯ ಭಜನೆ ಮಾಡ್ತೀರಾ? ಮಾಡೋ ಕಾಲಕ್ಕೆ ವಾಯುದೇವರ ಹಾಡು, ರಾಯರ ಹಾಡು ಎಲ್ಲ ಹೇಳೋ ಕಾಲಕ್ಕೆ ಯಾರ ಹಾಡು ಹೇಳ್ತೀರಾ? ಯಾವ ಹಾಡು ಹೇಳೋಣ? ರಾಯರ ಹಾಡು ಹೇಳೋಣ. ಹೌದು, ಆ ಹೇಳೋ ಕಾಲಕ್ಕೆ ರಾಯರೊಳಗೆ ದೇವರು ನೆನಪಾದ್ರ, ರಾಯರೇ ನೆನಪಾಗಿರ್ತಾರೆ. ನಿಜವಾಗಿ ಹೇಳಿ, ವಾಯುದೇವರ ಹಾಡು ಹೇಳಿದ್ರೆ ವಾಯುದೇವರೇ ನೆನಪಾಗ್ತಾರ, ದೇವರು ನೆನಪಾಗ್ತಾರ? ಆಗ್ತಾ ಇದ್ದಾರಾ? ಆದ್ರೆ ಪರವಾಗಿಲ್ಲ, ಆಗಿಲ್ಲ ಬಿದ್ದೋಯ್ತಲ್ಲೇ. ಅದಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ತಾರತಮ್ಯ ಪ್ರಕಾರ ಎಲ್ಲರನ್ನೂ ನಾವು ಚಿಂತನೆ ಮಾಡಿದ್ರೂ ಕೂಡ ಅವರವರ ಹೃದಯ ಅಷ್ಟ ದಳದಲ್ಲಿಪ್ಪ ದೇವನಲ್ಲಿ ದೃಷ್ಟಿ ಇಟ್ಟು ಮಾಡಿದ ಉಪಚಾರ ಹರಿಗೆ ಷೋಡಶ ಉಪಚಾರ ಎಂದೆನ್ನು ಅಂದ್ರೆ ಹೇಳ್ತಾರೆ. ಅವಾವ ದೈವಗಳ ನಂಬಿದರೇನಯ್ಯ, ಭಾವದಲ್ಲಿ ನೋಡಿದರೂ ಸುಖವೇ ಇಲ್ಲ. ದೇವರನ್ನ ಬಿಟ್ಟು ಮಿಕ್ಕವರನ್ನ ಏನವರನ್ನ ಕೊಂಡಾಡಿ ಬೇಕಾದಷ್ಟು ಮಾಡಿದ್ರು ಕೂಡ ಸುಖ ಒಂಚೂರು ಇಲ್ಲ. ಹೋಗ್ಲಿ ಬಿಡ್ರಿ, ಅಲ್ಲ ಗರುಡ ಪುರಾಣ ಬ್ರಹ್ಮಕಾಂಡ ಇರುತ್ತೆ, ಆಯಾ ದೇವತೆಗಳ ಒಳಗೆ ಭಗವಂತನ ಚಿಂತನೆ ಮಾಡದೆ ಬರೀ ದೇವತೆಗಳನ್ನೇ ಕೊಂಡಾಡಿದವರಿಗೇನಾಗುತ್ತೆ ಅಂದರೆ ಇಲ್ಲಿ ಸುಖ ಇರಲ್ಲ, ನರಕ ಕಟ್ಟಿಟ್ಟ ಬುತ್ತಿ ಅಂದ್ರು. ಭೀಕರವಾದ ನರಕ ಅಂದ್ರು. ಕೇವಲ ಬಾಧೆಯ ಬಿಡಿಸುವರು ಹೇಳ್ತಾರೆ, ನೋವಾಗುವುದು ಕೇಳಿ ಬಾಯಿಲಾಡಿದುದಕ್ಕೆ, ಅವರನ್ನ ತೋಗಿ ಕೇಳಿ 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 ಬಾಯಲ್ಲಿ ಕೇಳಿಕೊಂಡದಕ್ಕೆ ಕೇವಲ ಬಾಧೆಯ ಬಡಿಸುವರು, ಬಿಡಿಸುವರಲ್ಲ ಬಡಿಸುವರು. ಅದ್ಯಾಕ್ರಿ ಅವರ ಹತ್ರ ಹೋಗಿ ಅಷ್ಟು ಪೂಜಾ ಮಾಡಿ ಆ ದೇವತೆಗಳನ್ನೆಲ್ಲ ಕೂಡ, ಅದು ಯಾರೋ ಅಲ್ಲ, ಗಣಪತಿ ರುದ್ರದೇವರು ವಾಯುದೇವರು, ದೇವರನ್ನು ಬಿಟ್ಟು ವಾಯುದೇವರು ಇವರೆಲ್ಲರೂ ಪೂಜಾ ಮಾಡಿದ್ರೆ ಕೇವಲ ಬಾಧೆಯ ಬಡಿಸುವರು ಹೌದು ಅಂತ ಹೇಳ್ತಾರಂತೆ. ಯಾಕೆ ಅಂದ್ರೆ ನಮ್ಮೊಳಗೆ ನಮ್ಮ ಸ್ವಾಮಿ ಇಷ್ಟು ಕಾರ್ಯ ಮಾಡಿಸ್ತಾ ಇದ್ರೆ ಅವನ ಕಡೆ ನೋಡದೆ ನಮಗೆ ಮಾತ್ರ ಮಾಡ್ತೀರಾ ಅಂತ ಒದ್ದು ಬಿಡ್ತಾರಂತೆ ಹೇಳ್ಕೊಂಡು. ಅದು ರೀಸನ್, ಅದು ಹೇಳ್ತಾ ಇದ್ದಾರೆ. ದೇವ ದೇವೇಶನ ಕರುಣತ್ವ ಇಂತಲ್ಲ, ನೋವಾಗ ಗೊಡದಂತೆ ಉಣಿಪ ಪಾಪ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ತಲೆಯಲ್ಲಿ ನಾ ಪಾಪ ಮಾಡಿಬಿಟ್ಟೆ, ನಾ ಪಾಪ ಮಾಡಿಬಿಟ್ಟೆ, ಕೃಷ್ಣಾರ್ಪಣ ಅಂದ್ಬಿಟ್ಟೆ ಅಂದ್ರೆ ದೇವರ ಅಧೀನ ಚಿಂತನೆ ಮಾಡಿದೆ, ಇನ್ನು ನನಗೆ ಪಾಪ ಇಲ್ಲ ಅಂದ್ರೆ ನಾನು ಪಾಪದ ತಂಟೆ ನಮ್ಗೆ ಬರಲ್ಲ ಅಂದ್ರೆ ಈ ತರ ಅರ್ಥ. ಪಾಪ ಉಣಿಪ ಮಾಡಿದ್ದಕ್ಕೆ ಮಾಡಿದ್ದುಣ್ಣೋ ಮಹಾರಾಯ ಅಂತ ಸ್ವಾಮಿ ನಮಗೆ ಪಾಪದ ಶಿಕ್ಷೆ ಕೊಟ್ಟೇ ಕೊಡತಾನೆ. ಅರ್ಪಣೆ ಮಾಡಿದ್ರು ಅದಕ್ಕೆ ಹೇಳ್ತಾರೆ, ದಾಸನಾದರೆ ಏನಯ್ಯ ಉಣಲಿಬೇಕು ಅಂತ ಹೇಳ್ತಾರೆ. ಹಾ ಅದಕ್ಕೆ ಹೇಳ್ತಾ ಇದ್ದಾರೆ, ದೇವ ದೇವೇಶನ ಕರುಣತ್ವ ಇಂತಲ್ಲ, ಏನು ಮಾಡುತ್ತಾನೆ ಉಣಿಪ ಪಾಪ ಪಾಪ ಉಣಿಸ್ತಾನೆ, ಅದೇನು ಕರುಣ ಅಂತ ಹೇಳಿದ್ರೆ ನೋವಾಗಗೊಡದಂತೆ. ಆತ ಕಷ್ಟ ಕೊಡ್ತಾನೆ, ಪಾಪಕ್ಕೆ ತಕ್ಕ ಕಷ್ಟ ಕೊಡ್ತಾನೆ, ಆಪರೇಷನ್ ಮಾಡ್ತಾನೆ, ಅನಸ್ತೀಶಾ ಕೊಡ್ತಾನೆ, ಒಳ್ಳೆ ಇಂಜೆಕ್ಷನ್ ಕೊಟ್ಬಿಡ್ತಾನೆ. ಏನು ಆಪರೇಷನ್ ಮಾಡಿದ್ರೆ ಏನ್ರಿ ಪ್ರಯಾಣ ಪರವಾಗಿಲ್ಲಲ್ಲ, ಡಾಕ್ಟರ್ ಇರ್ತಾನೆ. ಆ ಸೊಂಟದಿಂದ ಕೆಲವರಿಗೆ ಅನಸ್ತೀಶಾ ಕೊಡ್ತಾರೆ, ಕಾಲು ಆಪರೇಷನ್ ಮಾಡಬೇಕು ಇಡೀ ಮತ್ತು ಕೊಡಲ್ಲ ಶರೀರಕ್ಕೆ, ಸೊಂಟದಿಂದ ಕೊಡ್ತಾರೆ. ಅಂತ ಕಾಲಕ್ಕೆ ಆ ಪೇಷಂಟ್ಗೆ ಎಚ್ಚರ ಇರುತ್ತೆ, ಎಚ್ಚರ ಇರುತ್ತೆ. ಎದುರಿಗೆ ಡಾಕ್ಟರ್ ನೋಡ್ತಾ ಇರ್ತಾನೆ, ಅವ್ರು ಹೇಳ್ತಾರೆ ಕಣ್ಣು ಮುಚ್ಕೊಂತಾರೆ, ಎಲ್ಲ ನೋಡ್ತಾ ಇರ್ತಾನೆ ಅವನು. ನೋಡೋ ಕಾಲಕ್ಕೆ ಡಾಕ್ಟರ್ ಅವನು ಡೈವರ್ಟ್ ಮಾಡ್ಬೇಕಲ್ಲ, ಅವರೆದುರಿಗೆ ತೆಗಿತಾ ಇರ್ತಾರೆ, ಚಾಕು ಬಾಕು ಎಲ್ಲ ತೆಗಿತಾ ಇರ್ತಾರೆ, ತೆಗೆದು ಕಾಲು ಸರ ಸರ ಕೊಯ್ತಾ ಇರ್ತಾರೆ. ಆ ಕೊಯ್ಯೋ ಕಾಲಕ್ಕೆ ಹಾಡು ಹಾಕಿರ್ತಾರೆ, ಜೋಕು ಹಾಕ್ತಾ ಇರ್ತಾರೆ. ಆ ಜೋಕ್ ಹಾಕಿ ಆ ಪೇಷಂಟ್ ಹೇಳ್ತಾ ಇದ್ರೆ ಕಾಲು ಕೊಯ್ತಾ ಇದ್ರೆ ನಗ್ತಾ ಇರ್ತಾರೆ ಆ ಪೇಷಂಟ್. ಆ ಡಾಕ್ಟರ್ ಹಾಕಿ ಜೋಕಿಗೆ ಹಾ ಹಾ ನಗ್ತಾ ಇರ್ತಾನೆ, ಯಾಕೆ ನೋವು ಗೊತ್ತಾಗ್ತಾ ಇಲ್ಲ. ಇಂಥ ಡಾಕ್ಟರ್ ನಮ್ಮ ಸ್ವಾಮಿ, ಏನು ಬೇಕಾದ್ರೂ ಪಾಪ ಉಣಿಸ್ತಾನೆ, ನೋವಾಗದಂತೆ ಕೊಡ್ತಾನೆ. ಏನು ಬೇಕಾದ್ರೂ ಮಾಡಯ್ಯ, ನೋವಾಗದಿದ್ರೆ ಸಾಕು ಅಂತ ನಾವು ಕೇಳೋದು. ಅದಕ್ಕೆ ಹೇಳ್ತಾ ಇದ್ದಾರೆ, ದೇವ ದೇವೇಶನ ಕರುಣತ್ವ ಇಂತಲ್ಲ, ನೋವಾಗ ಗೊಡದಂತೆ ಉಣಿಪ ಪಾಪ ಎಂದು ಹೇಳ್ತಾರೆ. ಆವನಿಗಾದರೂ ಇಂಥ ಶಕುತಿ ಉಂಟೆ. ನಮ್ಮ ಸ್ವಾಮಿ ಹೀಗೆ ಮಾಡ್ತಾನಯ್ಯ, ತ್ರಿವಿಧ ಗುಣದಿಂದ ಪ್ರತಿಬದ್ಧರು. ಮೂರು ಗುಣದಿಂದ ಬದ್ಧರಾಗಿರ್ತೀವಿ ಅಂದ್ರೆ ಮೂರು ಗುಣ ನಮಗೆ, ಆ ಮೂರು ಗುಣ ಅದರಿಂದ ನಾನಾ ರೀತಿಯ ಆಲೋಚನೆ, ನಾನಾ ಪಾಪಕರ್ಮ, ಅದರಿಂದ ನಾನಾ ಜನ್ಮ, ಅದರಿಂದ ಮತ್ತು ನಾನಾ ಪಾಪಕರ್ಮ. ಇಬ್ಬರು ಹೊರಟಿದ್ದಾರೆ, ಒಬ್ಬರು ಪುರಾಣಕ್ಕೆ ಹೋದ್ರು, ಇನ್ನೊಬ್ರು ಸಿನಿಮಾಕ್ಕೆ ಹೋದ್ರು. ಹೋಗ್ಲಿ, ಯಾಕೆ ಹೋದ್ರು? ಅವರೇ ಹೋದ್ರ ಒಳಗಿದ್ದವನು ಕರ್ಕೊಂಡು ಹೋದ್ನ? ಒಳಗಿದ್ದ ಕರ್ಕೊಂಡು ಹೋದ. ಯಾಕೆ ಕರ್ಕೊಂಡು ಹೋದ? ಅವರ ಕರ್ಮಾನುಸಾರ. ಅಂದ್ರೆ ಈಗ ಎಲ್ಲಿಗೆ ಹೋಗಬೇಕಂದ್ರೂ ಅವರ ವಶ ಇಲ್ಲ, ಸ್ವಾಮಿಯೇ ಹಿಂದಿನದ ಪ್ರಕಾರ ಸರಸರ ಸರ ಕರ್ಕೊಂಡು ಹೋಗ್ತಾ ಇದ್ದಾನೆ. ಆ ಹಿಂದಿನ ಕರ್ಮ ಪ್ರಕಾರ ಕರ್ಕೊಂಡು ಹೋದ. ಹಾಗೆ 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 ಈ ಕರ್ಮದ ಸರಪಳಿಯಲ್ಲಿ ಸಿಕ್ಕಾಕೊಂಡು ಒದಾಡ್ತಾ ಇದ್ದೇವೆ ನಾವು. ತ್ರಿವಿಧ ಗುಣದಿಂದ ಪ್ರತಿಬದ್ಧರು. ಭೂವಲ್ಲಭ ಚೋರರ ದಂಡಿಸಿದಂತೆ ದೈತ್ಯಾವಳಿಯ ಶಿಕ್ಷಿಸುವ ನಿರ್ದೋಷನು. ಇಬ್ಬರು ಸಿಕ್ಕಿಬಿದ್ದಾರೆ, ಇಬ್ಬರು ಕಳ್ಳರು ಸಿಕ್ಕಿಬಿದ್ದಾರೆ, ಅದರಲ್ಲಿ ಒಬ್ಬ ಒಳ್ಳೆವ, ಇನ್ನೊಬ್ಬ ಬಹಳ ಕೆಟ್ಟವ. ಕೆಟ್ಟವ ಆ ಕೆಟ್ಟವನ ಜೊತೆಗಿದ್ದದ್ದಕ್ಕೆ ಈ ಒಳ್ಳೆವನು ಅವನ ಜೊತೆಗೆ ಹೋದ. ಎಂಕ್ವೈರಿ ಚೆನ್ನಾಗಿ ಮಾಡಿದ ರಾಜ. ರಾಜ ಚೆನ್ನಾಗಿ ಎಂಕ್ವೈರಿ ಮಾಡಿದ, ಅವನು ಟೆಸ್ಟ್ ಮಾಡಿದ, ಎಲ್ಲ ನೋಡ್ತಾನೆ. ನೋಡಿದ ಮೇಲೆ ಇವನು ಪಾಪ ಒಳ್ಳೆವ, ಇದರಿಂದಾಗಿ ಹೀಗಾಯಿತು ಅಂತ ಗೊತ್ತಾಯಿತು. ಅವನು ಪ್ಯೂರ್ ಪಾಪಿ ಅಂತ ಗೊತ್ತಾಯಿತು. ಅದಕ್ಕೆ ಅವನಿಗೆ ಸಪರೇಟ್ ಸೆಕ್ಷನ್ ಕೊಡ್ತಾನೆ. ಯಾರಿಗೆ? ಒರಿಜಿನಲ್ ಪಾಪಿಗೆ. ಇವನು ಸ್ವಲ್ಪ ಡೂಪ್ಲಿಕೇಟ್ ಅಲ್ಲ, ಅದಕ್ಕೆ ಏನ್ ಮಾಡ್ತಾನೆ, ಹಾಗಂದ್ ಬಿಡ್ಬಿಡ್ತಾನ? ಬಿಡಲ್ಲ. ಚೂರು ನೀನು ಹೀಗ್ ಮಾಡಿದ್ಯಲ್ಲ ಅಂತ ಕೊಡ್ತಾನೆ. ಆ ತರ ತೀವ್ರ ಶಿಕ್ಷೆ ಕೊಡಲ್ಲ. ಈ ಶಿಕ್ಷೆ ಕೊಡೋದ್ರಲ್ಲೂ ಕೂಡ ಬಹಳ ಭೇದ ಇರುತ್ತಂತೆ ರಾಜರು ಕೊಡೋ ಶಿಕ್ಷಾ. ಸಜ್ಜೀವಿಯಾಗಿ ಒಳ್ಳೆಯವನಾಗಿದ್ದರೆ ಅವನಲ್ಲಿ ಪರಿವರ್ತನೆ ಬರುವ ಶಿಕ್ಷೆ ಕೊಡ್ತಾನಂತೆ. ಅದು ಸ್ವಾಮಿ ಕೊಡ್ತಾನಂತೆ ನಮಗೆ. ಅದಕ್ಕೆ ಹೇಳ್ತಾರೆ ಸುಮ್ಮನೆ ನಮ್ಮ ವಿಜಯರಾಜ ಶಬ್ದ ಹಾಕಿದ್ರೆ ಅಷ್ಟು ಆಳ ಹೋಗಿ ಹೇಳ್ತಾರೆ. ಹೇಳ್ತಾರೆ ಭೂವಲ್ಲಭ ಚೋರರ ದಂಡಿಸಿದಂತೆ ದೈತ್ಯಾವಳಿಯ ಶಿಕ್ಷಿಸುವ ನಿರ್ದೋಷನು. ಈ ಅಕ್ಬರ್ ಚರಿತ್ರೆಯಲ್ಲಿ ಬರುತ್ತೆ. ಅವನು ಬೇರೆ, ಅವನ ಗುಣ ನೋಡೋಣ. ಅವನ ಇದರಲ್ಲಿ ಬರುತ್ತೆ. ಇಬ್ಬರು ಕಳ್ಳರು ಸಿಕ್ಕಿಬಿಡ್ತಾರೆ. ಸಿಕ್ಕಿಬಿದ್ರೆ ಒಬ್ಬನಿಗೆ ಶಿಕ್ಷೆ ಹಾಕ್ತಾನೆ, ಇನ್ನೊಬ್ಬನಿಗೆ ಅವನು ಕಾದಿರ್ತಾನೆ, ಏನ್ ಮಾಡ್ತಾನೋ ಏನ್ ಮಾಡ್ತಾನೋ. ಅವನಿಗೆ ಹಾಕಿದ್ದು ಗಲ್ಲಿಗೆ ಹಾಕ್ಬಿಟ್ಟ. ಅವನ ಎದುರಿಗೆ ಇನ್ನೊಬ್ಬನ ಎದುರಿಗೆ ಅವನು ಕೊಂದುಬಿಟ್ರು ಗಲ್ಲಿಗೆ ಹಾಕಿ. ಇವನು ಉಳಿದಿದ್ದಾನೆ. ಇನ್ನು ಉಳಿದ ಕೂಡಲೇ ಏನ್ ಮಾಡಬೇಕು ಏನ್ ಮಾಡ್ತಾನೋ ಎಲ್ಲರ ಟೆನ್ಷನ್. ಆ ಬೀರ್ಬಲ್ ಇದ್ದ, ಅವ ಹೇಳಿದ ಪ್ರಕಾರ ಮಾಡ್ತಿದ್ದ. ಬೀರ್ಬಲ್ ಹೇಳಿದ್ದ, ಇವನನ್ನ ನಿಮ್ಮ ಆಸ್ಥಾನದಲ್ಲಿ ಒಳ್ಳೆ ಉದ್ಯೋಗ ಕೊಡಿ ಅಂತ ಹೇಳಿದ್ದ. ಅದು ಯಾರಿಗೂ ಗೊತ್ತಿಲ್ಲ. ಅವನು ನಡಕ್ತಾ ಇದ್ದ, ಏನು ಮಾಡಬೇಕು, ಕೊಂದು ಬಿಡ್ತಾರೆ ಅಂಥೇಳಿ. ಅವನ ಹೆಂಡತಿ ಮಕ್ಕಳು ಪಕ್ಕ ಕೂತ್ಕೊಂಡಿದ್ರು, ಅಳತಾ ಇದ್ರಲ್ಲರು, ಒದಾಡ್ತಾ ಇದ್ದಾರೆ. ಒಳ್ಳೆವ ಪಾಪ ಅವನು, ಆದ್ರೆ ಸಿಕ್ಕಾಕೊಂಡು ಒದಾಡ್ತಾ ಇದ್ದ. ಇದು ಆ ಬೀರ್ಬಲ್ಗೆ ಗೊತ್ತಿತ್ತು, ಅವನಿಗೆ ಗೊತ್ತಿತ್ತು. ಅದಕ್ಕೆ ಎಲ್ಲರ ಹತ್ರಿಗೆ ಬಂದು ವರದಿ, ರಾಜ ಇವನಿಗೆ ಶಿಕ್ಷಾ ಕೊಡ್ತಾ ಇದ್ದಾನೆ ಹೀಗೆ. ಎಲ್ಲರೂ ಟೆನ್ಷನ್, ಒಂದು ಕಾಲ ಮೇಲೆ ನಿಂತಿದ್ದಾರೆ, ಏನ್ ಕೊಡ್ತಾನೋ ಅಂತ ಹೇಳಿ ಇವನನ್ನ. ಅವನಿಗೇನಿತ್ತು ಅಂದ್ರೆ ಕುದುರೆ ಬಹಳ ಚೆನ್ನಾಗಿ ಓಡಿಸ್ತಾ ಇದ್ದನಂತೆ. ಕಳ್ಳ ಓಡೋಗ್ಲಿಕ್ಕೆ ಕುದುರೆ ಚೆನ್ನಾಗಿ ಓಡಿಸ್ತಾ ಇದ್ದಂತೆ. ಒಳ್ಳೆಯವನೇ, ಅವನ ಕೈ ಸಿಕ್ಕಾಕೊಂಡು ಹೀಗೆ ಆಗ್ತಿದ್ದ. ಅದಕ್ಕೆ ಈ ಕುದುರೆ ಸವಾರಿಗಾರರಿರ್ತಾರಲ್ಲ ಆ ಸೈನ್ಯದಲ್ಲಿ, ಅದಕ್ಕೆ ಅವನ ನಾಯಕನಾಗಿ ಮಾಡ್ತಾ ಇದ್ದೇವೆ ಅಂದ ಕೂಡಲೇ ಏನಾಯ್ತು ಸಿಂಪಲ್ ಅಲ್ಲಿ. ಆ ವ್ಯಕ್ತಿ ಇದ್ದಾನಲ್ಲ ಆ ಕಳ್ಳ, ಅವನ ಹೊಟ್ಟೆಯಲ್ಲಿ ಕರಳು ಹಿಂಡುವಂತೆ ದುಃಖ ಶುರುವಾಯಿತು. ಬಿದ್ದು ಬಿದ್ದು ಅಳ್ಳಿಕ್ ಶುರು ಮಾಡಿದ, ಕಾಲಿಗೆ ಬಿದ್ದ. ಆದ ಮೇಲೆ ಅವನ ಚರಿತ್ರೆಯಲ್ಲಿ, ಆ ರಾಜನ ಚರಿತ್ರೆಯಲ್ಲಿ ಅವನಿಗೆ ಬಂಗಾರದ ಪದಕ ಕೊಟ್ಟು ವಿಶೇಷವಾಗಿ ಜನರ ಮಧ್ಯೆ ಮನ್ನಣೆ ಬಂತು. ಅಷ್ಟು ಅವನ ಸೇವಕನಾಗ್ಬಿಟ್ಟ. ಮತ್ತೆ ಶಿಕ್ಷಾ ಹೇಗ್ ಕೊಡ್ತಾರೆ ಹೇಳಿ, ಇವರೇ ಹೀಗ್ ಕೊಟ್ರೆ ಒಳಗಿನ ವ್ಯಕ್ತಿತ್ವ ಗೊತ್ತಿದ್ದ ಸ್ವಾಮಿ ಹೇಗ್ ಕೊಡಬೇಕು ಅದನ್ನೇ ಹೇಳ್ತಾ ಇದ್ದಾರೆ. ಆ ಇಲ್ಲದಿದ್ರೆ ನಮ್ಮ ವಿಜಯರಾಯರು ಶಬ್ದ ಹಾಕಲ್ಲ. ಅವರ ಲಕ್ಷಣ ನೋಡಿಯೇ ಹೇಳ್ತಾ ಇದ್ದಾರೆ. ಭೂವಲ್ಲಭ ಚೋರರ ದಂಡಿಸಿದಂತೆ ದೈತ್ಯಾವಳಿಯ ಶಿಕ್ಷಿಸುವ ನಿರ್ದೋಷನು. ದೇವ ನಾರಾಯಣಗಿರಿ, ಇನ್ನೊಂದು ಹೆಸರು ಕನಕಗಿರಿ, ಜ್ಞಾನಾದ್ರಿ, ಎಲ್ಲ ಹೆಸರುಗಳು ಪಟ್ಟಿ ಹೇಳ್ತಾ ಇದ್ದಾರೆ. ನಾರಾಯಣಗಿರಿ ವಿಜಯ ವಿಠಲ ಶ್ರೀ ವೆಂಕಟನಾಥ ನಮ್ಮನು ಕಾವ. ಚೆನ್ನಾಗಿ ಹೇಳಿದ್ರಲ್ಲ ಒಟ್ಟಾರೆ. ಅವರು ತಿರುಪತಿ ಯಾತ್ರೆ ಮಾಡಿಸಿದ್ರ ನಮಗೆ? ತಿರುಪತಿ ಯಾತ್ರೆ ಅಲ್ಲ, ಶ್ರೀನಿವಾಸನ ಗುಣಗಳ ಯಾತ್ರೆ ಮಾಡಿಸ್ತಾ ಇದ್ದಾರೆ ಅಲ್ವಾ. ಶ್ರೀನಿವಾಸನ ಗುಣಗಳ ಯಾತ್ರೆ ನಮಗೆ ಎಲ್ಲ ಹೇಳ್ತಾರೆ. ದೇವರು ಗುಣಚಿಂತನೆ ಮಾಡಿ, ಗುಣಚಿಂತನೆ ಮಾಡಿ, ಗುಣ ನಾವು ಚಿಂತನೆ ಮಾಡಿ. ಏನು ಗುಣವೋ ಗುಣವೋ, ಆನಂದ ಸತ್ತು ಚಿತ್ತು ಏನೋ. ಅದಕ್ಕೆ ಹೇಳ್ತಾರೆ ಈ ತರ ಅವನ ಗುಣಗಳನ್ನ, ಅಂದ್ರೆ ಹೀಗಿದ್ದಾನೆ ಹೀಗಿದ್ದಾನೆ ಅಂತ ಚಿಂತನೆ ಮಾಡ್ತಾ ಇದ್ರೆ ಹೇಗಿರುತ್ತೆ? ಇನ್ನ ಟೈಮ್ ಆದ್ರೆ ಚೆನ್ನಾಗಿರುತ್ತೆ ಅಂತ ಇರುತ್ತ? ಬೇಕು ಅಂತ ಇರುತ್ತ? ಹೌದಾ? ಏನು ಕೆಲಸಕ್ಕೆ ಬಾರದ, ನಾನೇ ಹೇಳಿದ್ರೆ ಚೂರು ಇಂಟ್ರೆಸ್ಟ್ ಬರ್ತಾ ಇದ್ರೆ, ವಿಜಯರಾಯರೇ ಹೇಳಿದ್ರೆ ಹೇಗಿರ್ಬೇಕು? ಹೇಳಿಸ್ತಾ ಇದ್ದಾರೆ ಇಲ್ಲ. ಅವರು ಎಂಥ ಜ್ಞಾನಿಗಳು, ಅವರ ಬಾಯಿಂದ ಕೇಳಿದವರೇ ಧನ್ಯರು. ಶ್ರೀಕೃಷ್ಣ. ಹೇಳಾಯ್ತಮ್ಮ ಪಾಪ.